ಕೇಸು ಮಧ್ವಾಚಾರ್ಯರು. ಅವ್ರು ಹೇಳ್ತಾರೆ ಇಲ್ಲಿಯಿಂದ ಭಗವಂತ ರೆಫರೆನ್ಸ್ ಪ್ರಾರಂಭ ಆಗುತ್ತೆ. ನತ್ವೇ ವಾಹಂ ಅಂತ ಒಂದ್ಸತಿ ರೆಫರ್ ಮಾಡಿದ್ದ ಪರಮಾತ್ಮ ಅರ್ಜುನ, ನಾನು ಯಾವಾಗಲೂ ಇದ್ದವನು ಅಂತ ಹೇಳಿದ್ದ. ಇಲ್ಲಿಂದ ವಿವರಣೆ ಕೊಡ್ತಾ ಇದ್ದಾನೆ. ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ, ಯಾವುದು ಎಲ್ಲವನ್ನೂ ವ್ಯಾಪಿಸಿದೆಯೋ ಅದಕ್ಕೆಂದೂ ಸಾವಿಲ್ಲ. ಇದು ಅರ್ಥ ಮಾಡ್ಕೋಬೇಕಿದೆ. ಯಾವುದು ಎಲ್ಲವನ್ನೂ ವ್ಯಾಪಿಸಿದೆಯೋ ಅದಕ್ಕೆ ಎಂದೂ ಸಾವಿಲ್ಲ. ಮತ್ತು ಆಕಾಶ ಇದೆ, ಆಕಾಶಕ್ಕೆ ಸಾವಿದೆ ಅಂತ ಯಾರು ಯೋಚನೆ ಮಾಡೋಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಎಷ್ಟು ಭೂಕಂಪ ಆಗಲಿ, ಎಷ್ಟು ಬಾಂಬ್ ಆಗಲಿ, ಎಷ್ಟು ಯುದ್ಧವಾಗಲಿ, ಆಕಾಶ ಹಾಗೆ ಇರಲಿ, ಆಕಾಶಕ್ಕೆ ಎಂದೂ ಸಾವಿಲ್ಲ. ಕಾರಣ ಏನು? ಸರ್ವತ್ರ ವ್ಯಾಪ್ತವಾದದ್ದು ಆಕಾಶ, ಸರ್ವತ್ರ ವ್ಯಾಪ್ತ, ಅದು ನಿತ್ಯ, ಅದಕ್ಕೆ ಸಾವಿಲ್ಲ. ಅದೇ ರೀತಿ ಯಾವುದು ಸರ್ವತ್ರ ವ್ಯಾಪ್ತವೋ ಅದಕ್ಕೆಂದೂ ಸಾವಿಲ್ಲ. ಆಕಾಶ ಸರ್ವತ್ರ ವ್ಯಾಪ್ತ, ಅದಕ್ಕೆ ಸಾವಿಲ್ಲ. ಯಾವುದು ಸರ್ವತ್ರ ವ್ಯಾಪ್ತವೋ ಅದಕ್ಕೆ ಎಂದೂ ಸಾವಿಲ್ಲ. ಭಗವಂತ ಆಕಾಶದೊಳಗೂ ವ್ಯಾಪ್ತ ಅಂದರೆ ಅವನಿಗೆ ಎಲ್ಲಿಂದ ಸಾವು ಬರುತ್ತೆ? ಯೋಚನೆ ಮಾಡಿ. ಭಗವದ್ಗೀತೆ ಕೊಟ್ಟ ಉತ್ತರ ಇದು. ಅವಿನಾಶಿತ ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಭಗವಂತನಿಗೆ ವಿನಾಶ ಇಲ್ಲ, ವಿನಾಶ ತರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭಗವಂತನಿಗೆ ವಿನಾಶ ಉಂಟು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಉದಾಹರಣೆಗೆ ಪ್ರಹ್ಲಾದರ ಕಥೆ ಹೇಳಿದ್ದಲ್ಲ, ಅದನ್ನೇನೆ ದೇವರಿಲ್ಲ 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 ಅಂತ ಹಿರಣ್ಯಕಶಿಪು ಇದ್ರೆ ಕೊಂದು ಬಿಡ್ತೇನೆ ಅಂತ ಹಠ ಆಗಿದ್ದೇನು? ಅವನು ಸತ್ತನೇ ಹೊರತು ಭಗವಂತನಿಗೆ ಏನೂ ಆಗಲೇ ಇಲ್ಲ. ಪ್ರಹ್ಲಾದ ಉತ್ತರ ಕೊಟ್ಟ, ಎಲ್ಲಿದ್ದಾರೆ ನರಸಿಂಹ ಅಂತ? ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿದೆ. ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಯಾವುದಿದೆಯೋ ಅದಕ್ಕೆಂದೂ ಸಾವಿಲ್ಲ. ಕಂಬದಲ್ಲಿದ್ದಾರೆ ಇದ್ದಾನೆ, ಒಂದೇ ಬಿಟ್ಟ ಕಂಬದಿಂದ ಭಗವಂತ ಅಂದ್ರೆ. ಈ ಶ್ಲೋಕ ಓದಿ ನರಸಿಂಹಾವತಾರದ ಕಥೆ ಕೇಳಿದರೆ ನಮಗೆ ನರಸಿಂಹಾವತಾರನೂ ಅರ್ಥ ಆಗುತ್ತೆ, ಭಗವದ್ಗೀತೆ ನಮ್ಗೆ ಅರ್ಥ ಆಗುತ್ತೆ. ಯಾವುದು ಸರ್ವತ್ರ ವ್ಯಾಪ್ತವೋ ಅದಕ್ಕೆಂದೂ ಸಾವಿಲ್ಲ. ಅರ್ಜುನ ಅಂದ ಮೇಲೆ ಜಿ ಪರಮಾತ್ಮನಿಗೆ ಸಾವಿಲ್ಲ ಅಂತಾಯ್ತು. ಸರಿ, ಮತ್ತೆ ನಮಗೆ ಸಾವಿರಬಹುದಲ್ಲ ಅಂತ ಕೇಳಿದರೆ ಆ ಭಗವಂತ ಉತ್ತರ ಕೊಡ್ತಾನೆ. ಅಂತವಂತ ಇಮೇ ದೇಹಾಹ ನಿತ್ಯಶೋಕ್ತ ಶರೀರಿಣ ಅನಾಶಿನೂ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಇದು ಮುಂದಿನ ಶ್ಲೋಕ ಇದೆ. ಅಂತವಂತ ಇಮೇ ದೇಹಾಹ ನಿತ್ಯಶೋಕ್ತಾಹ ಶರೀರಿಣ. ಜೀವರು ಕೂಡ ಹಾಗೆ ಇರೋನು. ಪರಮಾತ್ಮರಿಗೆ ನಿತ್ಯವಾದ ದೇಹ ಹೇಗಿದೆಯೋ ಜೀವರಿಗೂ ಕೂಡ ನಿತ್ಯವಾದ ದೇಹ ಒಂದಿದೆ ಅಂತ ಹೇಳಿ. ಬಹಳ ಸ್ವಾರಸ್ಯವು. ನಮ್ಮ ಈಗಿನ ದೇಹವನ್ನು ಹೇಳಬಹುದು ಅಂತ ಕೇಳಿದರೆ ಈ ದೇಹ ಹೇಳಬಾರದು. ನಮ್ಮ ಕಣ್ಣೆದುರಿಗೆ ಹೋಗುತ್ತೆ ಈ ದೇಹಗಳೆಲ್ಲ, ಈ ದೇಹ ಹೇಳಬಾರದು. ಈ ಅಂತವಂತ ಇಮೇ ದೇಹ, ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಜೀವನ ದೇಹಗಳೆಲ್ಲ ಅಂತವಂತಹ ಸಾವನ್ನು ಹೊಂದಿವೆ, ಕೊನೆಯನ್ನು ಹೊಂದಿವೆ. ಆದರೆ ಈ ಜೀವನಿಗೆ ಬೇರೊಂದು ದೇಹ ಇದೆ, ಆ ದೇಹಕ್ಕೆ ಸಾವಿಲ್ಲ. ಇದು ಭಗವದ್ಗೀತೆಯ ದೊಡ್ಡ ಸಂದೇಶ. ತುಂಬಾ ಜನ ಯೋಚನೆ ಮಾಡ್ತಾರೆ ಜೀವನಿಗೆ ಆಕಾರ ಉಂಟೋ ಇಲ್ಲೋ, ಏನೇನೋ ಪ್ರಶ್ನೆ ಕೇಳ್ತಾರೆ. ಭಗವಂತ ಕೊಟ್ಟ ಉತ್ತರ ಮತ್ತೆ ಹೇಳಿದ್ದೇನೆ. ಇದು ಭಗವಂತನ ಮತ ಇದು, ಒಂದು ಅವ್ರ ಮತ ಇವ್ರ ಮತ ಪ್ರಶ್ನೆ ಅಲ್ಲ, ಭಗವಂತನ ಮತ ಇದು. ಭಗವಂತ ಹೇಳ್ತಾರೆ ಪ್ರತಿಯೊಬ್ಬ ಜೀವನಿಗೂ ಎರಡು ವಿಧವಾದ ದೇಹ ಇದೆ. ಈ ದೇಹಗಳೆಲ್ಲ ಇದ್ದು ಹೋಗ್ತಕ್ಕಂಥ ದೇಹಗಳು, ಆದ್ರೆ ಇನ್ನೊಂದು ದೇಹ ಒಳಗಿದೆ, ಅದಕ್ಕೆಂದೂ ಸಾವಿಲ್ಲ ಅಂತ ಭಗವಂತ ಹೇಳಿದ್ದಾರೆ. ನಮ್ಮಲ್ಲಿ ಉದಾಹರಣೆ ತಗೊಳ್ಳಿ, ಅನೇಕ ಬಟ್ಟೆ ಬದಲಾಯಿಸಿಬಿಡ್ತಾರೆ, ಚರ್ಮದ ಬಟ್ಟೆ ದೇಹ ಹಾಗೆ ಉಳ್ಕೊಂಡಿದೆ. ಇದೆಲ್ಲ ಹೋಗೋದು ಅದು ಅದೇ ಇರೋದು. ಇದು ಖುಷಿನ ತೆಗೆದಾಗ್ತಾನೆ, ಚರ್ಮ ಕಿತ್ತಿ ಹಾ ಅಂತ ಕಿರಿಸ್ತಾನೆ, ಹೊಂದ್ಕೊಂಡ್ಬಿಟ್ಟಿದೆ ಅದಕ್ಕೆ. ಇದು ಅಂಟಿಕೊಂಡಿದೆ, ಚರ್ಮದ ದೇಹ ಅಂಟಿಕೊಂಡಿದೆ, ಬಟ್ಟೆ ದೇಹ ತೆಗಲಿಕ್ಕೆ ಬರುತ್ತೆ, ಬಟ್ಟೆ ತೆಗಲಿಕ್ಕೆ ಬರುತ್ತೆ, ಚರ್ಮ ಹಾಗೇ ಇದೆ. ಇದರೊಳಗೆ ಇನ್ನೂ ಒಳಗೋಗಿ ಜೀವನಿಗೆ ತನ್ನದೇ ಆದ ಒಂದು ದೇಹ ಇದೆ, ಅದೆಂದು ನಾಶವಾಗೋದೇ ಇಲ್ಲ, ಅದು ತೆಗಲಿಕ್ಕೂ ಬರೋದಿಲ್ಲ. ಇದನ್ನು ಭಗವದ್ಗೀತೆ ಹೇಳ್ತಾ ಇದೆ. ಇದು ನಮಗೆ ಅರ್ಥವಾದರೆ ಜೀವನ ಬಗ್ಗೆ ಅವನದೇ ಆದ ಒಂದು ಒರಿಜಿನಲ್ ಬಾಡಿ ಅಂತೇನು ಹೇಳುತ್ತೇವೆ ಅದಿದೆ, ಅದಕ್ಕೆ ಸ್ವರೂಪ ದೇಹ ಅಂತ ಹೇಳ್ತಾರೆ. ಸ್ವರೂಪ ದೇಹ, ಅದನ್ನು ನಾವು ಗುರುತಿಸಿಬಿಟ್ರೆ ಆ ಯೋಚನೆ ಇಲ್ಲ. ಅಂತವಂತ ಇಮೇ ದೇಹಾಹ ನಿತ್ಯಶ್ಯ ಉಕ್ತಾಹ ಶರೀರಿಣ. ನಿತ್ಯನಾದಂಥ ಜೀವನಿಗೆ ಹೊರಗಿನ ನಾಶವಾಗತಕ್ಕಂಥ ದೇಹಗಳು ಉಂಟು, ಆದರೆ ಒಳಗಿನ ದೇಹ ನಾಶವಾಗೋದಿಲ್ಲ. ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅಲ್ಲ, ಈ ದೇಹ ಕಾಪಾಡೋನು ಯಾರು ಹಾಗಿದ್ರೆ? ಭಗವಂತನ ದೇಹ ಯಾರೂ ಕಾಪಾಡಬೇಕಾಗಿಲ್ಲ, ಯಾಕೆ ವ್ಯಾಪ್ತವು ನಾವು ವ್ಯಾಪ್ತಾರಲ್ಲ ಅಂದ್ರೆ ಯಾರೋ ಪ್ರೊಟೆಕ್ಟ್ ಮಾಡಬೇಕು ನಮ್ಮನ್ನೀಗ. ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ಆ ಭಗವಂತನೇ ನಮ್ಮನ್ನು ಕಾಪಾಡ್ತಾನೆ. ಭಗವಂತ ನಮ್ಮ ಮೂಲ ದೇಹವನ್ನ ಸದಾ ಕಾಪಾಡ್ತಾನಾದ್ರಿಂದ ಅನಾಶಿನಃ ಅಪ್ರಮೇಯಸ್ಯ, ಅನಾಶಿಯಾಗಿದ್ದಾನೆ ಅಪ್ರಮೇಯನಾಗಿದ್ದಾನೆ, ಅವನಿಂದ ನಾವು ಬದುಕಿದ್ದೇವಾದ್ದರಿಂದ ನಾವು ನಿತ್ಯ ಅಂತ ಹೇಳಿ. ಇನ್ನೊಂದು ಪ್ರಶ್ನೆಗೂ ಉತ್ತರ ಇದೆ. ಇಷ್ಟೆಲ್ಲ ಕೇಳಿದ್ರೆ ಸಂಶಯ ಬರುತ್ತೆ. ಭಗವದ್ಗೀತೆ ಇಲ್ಲಿವರ೿ಗೆ ಕೇಳಿದ್ರೆ ಒಂದು ಡೌಟ್ ಬರುತ್ತೆ, ಏನು ಗೊತ್ತಾ? ಭಗವಂತ ನಿತ್ಯ ಅಂತೀರಿ, ನಮ್ಮನ್ನು ನಿತ್ಯ ಅಂತೀರಿ, ಜೀವರೆಲ್ಲ ನಿತ್ಯ ಅಂತೀರಿ, ಎಲ್ಲ ಫ್ರೆಂಡ್ಸ್ ಆದಾಗಿಬಿಡ್ತೇವೆ. ನಾವೀಗ ದೇವ್ರ ಪೂಜೆ ಯಾಕೆ ಮಾಡಬೇಕಾಗಿದ್ರೆ? ನಾವು ನಿತ್ಯ, ಭಗವಂತನು ನಿತ್ಯ, ಎಲ್ಲರೂ ನಿತ್ಯ. ಭುಜಮೆ ಕೈಯಾಕೊಂಡು ಮಾಡ್ತಿದ್ರೆ ಆಗೋದು, ದೇವ್ರ ಮುಂದೆ ಯಾಕೆ ಕೊಡ್ಬೇಕು? ನಾವೀಗ ನಾವ್ಯಾಕೆ ದೇವ್ರನ್ನ ಆರಾಧನೆ ಮಾಡಬೇಕು ಅಂತ ಪ್ರಶ್ನೆ ಇರ್ಬೋದು. ಒಳ್ಳೆ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶ್ಲೋಕ ಇದು. ಅನಾಶಿನು ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅರ್ಜುನ, ಜೀವರು ನಿತ್ಯ, ಭಗವಂತನೂ ನಿತ್ಯ, ಆದರೆ ಭಗವಂತನ ನಿತ್ಯತ್ವ ಅವನ ಕೈಯಲ್ಲೇ ಇದೆ, ಯಾರು ತಂದುಕೊಟ್ಟಿದ್ದಲ್ಲ. ಅವನು ಸ್ವತಂತ್ರನಾಗಿದ್ದಾನೆ ಭಗವಂತ, ಸ್ವತಂತ್ರ ನಿತ್ಯ. ಜೀವರು ನಿತ್ಯ, ಆದರೆ ಭಗವಂತನ ಮೇಲೆ ಅವಲಂಬಿತವಾಗಿದೆ ನಿತ್ಯತ್ವ. ಎಷ್ಟು ಕರೆಂಟ್ ಬಹಳ ಚೆನ್ನಾಗಿರುತ್ತೆ, ದೀಪ ಯಾವಾಗಲೂ ಇರುತ್ತಾ ಅಂತ ಕೇಳ್ತಾರೆ. ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ, ಇಮಿಡಿಯೇಟ್ ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ದೀಪ ಯಾವಾಗಲೂ. ಏನು ಕರೆಂಟ್ ಇದ್ರೆ ಯಾವಾಗಲೂ ಇರುತ್ತೆ, ಹೋದ್ರೆ ಹೋಗಿಬಿಡುತ್ತೆ. ನಮ್ಮ ಜೀವರು ಅಂದ್ರೆ ಹಾಗೆ, ಜೀವನಿಗೆ ದೇಹ ನಿತ್ಯ, ಆದರೆ ಭಗವಂತ ಕಾಪಾಡಬೇಕದನ್ನ. ಭಗವಂತನ ದೇಹ ಯಾರು ಕಾಪಾಡಬೇಕಾಗಿಲ್ಲ, ಅದು ಸ್ವಂತ ಭಗವಂತ ಸ್ವತಂತ್ರ. ಈ ಕಾನ್ಸೆಪ್ಟ್ ಅರ್ಥವಾಗಿ ಬಿಟ್ರೆ ನಮಗೂ ದೇವರಿಗೆ ಏನು ವ್ಯತ್ಯಾಸ ಅಂತ ಗೊತ್ತಾಗ. ಮೊನ್ನೆ ದೃಷ್ಟಾಂತ ಕೊಟ್ಟಿದೆ, ಮೀನು ನೀರಿನೊಳಗಿದೆ, ನೋಡೋದಕ್ಕೆ ಎರಡು ಜೊತೆಗೇ ಇವೆ, ನೀರು ಮೀನು ಜೊತೆಗೇ ಇವೆ. ನೋಡೋದಕ್ಕೆ ಏನನ್ಸುತ್ತೆ ಅಂದರೆ, ಓ ಮೀನು ಎಷ್ಟೋ ನೀರು ಅಷ್ಟೇ ಅಂತ ತಿಳ್ಕೊಂಡ್ಬಿಡ್ತೇನೆ. ಆದರೆ ಸ್ವಲ್ಪ ತೆಗೆದು ನೋಡಿ ಗೊತ್ತಾಗುತ್ತೆ, ಮೀನನ್ನು ನೀರಿಂದ ಹೊರಗೆ ತೆಗೆದು ಬಿಡಿ, ವಿಲವಿಲನೆ ಒದ್ದಾಡಿ ಸತ್ತೋಗಿಬಿಡುತ್ತೆ. ಅಂದರೆ ಅದು ಬದುಕಿದ್ದೆಲ್ಲಿಯವರೆಗೂ ನೀರಲ್ಲಿದ್ದರೆ ಮಾತ್ರ ಬದುಕು, ಹೊರಗೆ ಬಂದು ಸತ್ತೋಗಿಬಿಡುತ್ತೆ. ಜೀವ ಹಾಗೆ ಮೀನ ನೀರು ಆಟ ಆಡ್ಕೊಂಡಿರುತ್ತೆ, ನೀರೊಳಗೆ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ. ದೇವರು ಕಾಪಾಡ್ತಿದ್ರೆ ಜೀವ ಕುಣಿದಾಡ್ಕೊಂಡಿರ್ತಾನೆ. ಯಾವಾಗ ದೇವರು ಬಿಟ್ಟು ಬಿಡ್ತಾನೋ ನಮ್ಮ ಗತಿ ಏನು? ಅನುಭವ ಕೊಡಲಿ ಅಂತ ಪ್ರಾಣಾಯಾಮ ಮಾಡಲಿಕ್ಕೆ ಹೇಳೋದು ನಾನು. ಮೀನು ಒದ್ದಾಡುತ್ತಾನೆ ಪ್ರಾಣಾಯಾಮ ಮಾಡಿ ಹಾಗೆ ಒದ್ದಾಡ್ತೇವೆ ನಾವು. ಪ್ರಾಣಾಯಾಮ ಮುಗಿಡ್ಕೊಂಡ್ಬಿಟ್ರೆ ಏನು ಪೂರ್ತಿ ಒದ್ದಾಟ ಶುರುವಾಗಿರುತ್ತಾಗಲಿ. ಪ್ರಾಣಾಯಾಮ ದಿವಸಕ್ಕೆ ಪ್ರತಿಯೊಂದು ಕಾರ್ಯಕ್ಕೆ ಯಾಕೆ ಮಾಡಬೇಕು ಗೊತ್ತಾ? ನಾವು ಸ್ವತಂತ್ರರಲ್ಲ ಅಂತ ಫೀಲ್ ಮಾಡಲಿಕ್ಕೆ ಅದನ್ನು ಹೇಳೋದು. ಪ್ರಾಣಾಯಾಮ ಮಾಡೋ ಉದ್ದೇಶ ಏನಂತ ಕೇಳಿದರೆ ನಮ್ಮ ಲಿಮಿಟೇಷನ್ ಅರ್ಥವಾಗಲಿ ಅಂತ ಹೇಳೋದಕ್ಕೋಸ್ಕರ. ಅದು ಹಿಡಿದೋ ನಮಗೆ ಅರ್ಥ ಆಗೋದಿಲ್ಲ. ಏನ್ ಬೇಕ ನೋಡ್ರಿ, ಹಾಗೆ ಏನೋ ಮಾಡ್ತಿರ್ತಾನೆ, ಸಾವಿರ ಮಾಡ್ತಿರ್ ಮೂಗೊಂದು ಹಿಡ್ಕೋ ಸಾಕು ಅಂತ ಹೇಳುತ್ತಾ ಎಲ್ಲ ಸ್ತಬ್ಧ ಮೂಗುತ್ತ ಬಾಯಿ ತೆಗಿತಾನೆ ಇಮಿಡಿಯೇಟ್ಲಿ ಅಷ್ಟೇ. ಹಾಗಾದ್ರೆ ತೆಗೆದೇ ಬಿಡ್ತಾನೆ, ಗಾಡಿ ಹೋಗೇ ಬಿಡುತ್ತೆ ಅಂತ. ಅಂದ್ರೆ ಪ್ರಾಣಾಯಾಮದ ಕಾನ್ಸೆಪ್ಟ್ ಇರೋದು ನಮ್ಮ ಅಸ್ವಾತಂತ್ರ್ಯವನ್ನ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ. ಯಾವುದೇ ಕರ್ಮ ಮಾಡಬೇಕಾದ್ರೆ ಮಾಡುವವನು ನಾನಲ್ಲ, ಭಗವಂತ ಮಾಡಿಸ್ತಾನೆ ಅಂತ ಗೊತ್ತಾಗೋದು ಯಾವಾಗ? ಆಚಮ್ಯ ಪ್ರಾಣಾನಾಯಮ್ಯ, ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ, ಅಲ್ಲಿಗೆ ನಿಮ್ಮ ಸ್ಥಿತಿ ಗೊತ್ತಾಗುತ್ತೆ ಅಂತ. ಹೂವಾರಿಯು ಅಂತ ತಿಳ್ಕೊಳ್ಳೋದಕ್ಕೆ ಒಳ್ಳೆ ನಿಮಿತ್ತ ಅದು. ಒಂದು ಮೀನು ನೀರಿಂದ ಹೊರ ತಕ್ಷಣ ಒದ್ದಾಡ ಹಾಗೆ, ಸತ್ತೋಗ ಹಾಗೆ, ನಾವು ದೇವರನ್ನು ಬಿಟ್ಟ ತಕ್ಷಣ ನಮ್ಮ ಸ್ಥಿತಿ ಹೀಗಾಗತ್ತೆ. ಇಲ್ಲಿ ನೋಡಿ, ಮೀನನ್ನ ತೆಗೆದಾಯ್ತು, ಮೀನು ಸತ್ತೋಯ್ತು, ನೀರಿಗೇನು ಆಗಿಲ್ಲ, ನೀರು ಹಾಗೆ ಇದೆ. ನಾವೆಲ್ಲ ಈ ಕಡೆಗೆ ಬಂದ್ರೆ ಭಗವಂತನಿಗೇನು ಆಗೋದಿಲ್ಲ, ಭಗವಂತ ಯಾವಾಗಲೂ ಹಾಗೆ ಇರ್ತಾರೆ. ಅಂದ್ರೆ ನೀರು ಮೀನನ್ನು ಅವಲಂಬಿಸಿಲ್ಲ, ಮೀನು ನೀರನ್ನು ಅವಲಂಬಿಸಿದೆ. ಭಗವಂತ ನಮ್ಮನ್ನು ಅವಲಂಬಿಸಿಲ್ಲ, ನಾವು ಭಗವಂತನ ಅವಲಂಬಿಸಿದ್ದೇವೆ. ಇದನ್ನೇನೆ ಶಾಸ್ತ್ರಾರ್ಥ ಅಂತ ಕರೆದಿದೆ. ಇದೇ ನಿಜವಾದ ಸಕಲ ಶಾಸ್ತ್ರಗಳ ಅರ್ಥ ಅಂದ್ರೆ ಇದು. ತೇನ ವಿನಾ ತೃಣಮಪಿ ನ ಚಲತಿ, ಭಗವೇದದ ಮಾತದ ಒಂದು. ಭಗವಂತ ನಿಲ್ಲದೇನೆ ಹುಲ್ಲು ಕಡ್ಡಿರು ಅಲಗಾಡಲಿಕ್ಕೆ ಬರೋದಿಲ್ಲ, ಅವನಿದ್ರೆ ಏನು ಬೇಕಾದರೂ ಆಗ್ಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಭಗವಂತ ಭಗವಂತನೇ, ಜೀವರು ಜೀವರೇ, ಅವನನ್ನ ನಾವು ಅವಲಂಬಿಸಿ ಇದ್ದೇವೆ. ಅಂದಮೇಲೆ ಏನಾಯ್ತೀಗ? ಅವಲಂಬಿಸಿದ್ದು ಗೊತ್ತಾದ ಮೇಲೆ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಭಗವಂತನ ಪೂಜೆ ನಮ್ಮ ಕರ್ತವ್ಯವಾಯ್ತಾರೆ. ಆಫೀಸಲ್ಲಿ ಎಲ್ಲ ಇದೆ, ಇವರಿಗೂ ಎರಡು ಕಾಲು, ಅವನಿಗೆ ಎರಡು ಕಾಲು, ಆಫೀಸರಿಗೂ ಅಷ್ಟೇ, ಇವನಿಗೆ ಅಷ್ಟೇ, ನೋ ಚೇಂಜ್. ಕಾಲ ಇಲ್ಲದವ್ರು ಕೆಲಸಕ್ಕೆ ಯಾವುದೋ ಕಾರಣಕ್ಕೆ ಆಫೀಸರಿಗೆ ಕಾಲು ಇಲ್ಲದೇನೂ ಇರಬಹುದು, ಆದರೆ ಅವನ ಮಾತು ಇವನು ಕೇಳ್ತಾನೆ ಅದಕ್ಕೆ. ಎಲ್ಲ ಒಂದೇ, ಅವನು ಆಳುವವನು, ಆಳಿಸಿಕೊಳ್ಳುವವನು. ಅವನು ಏನು ಸಾರ್ ಅದಕ್ಕೆ, ಏನು ಮಾಡ ಮಾಡು, ಬೇಡ ಬಿಡು, ಏನೋ ಮಾಡಕ್ಕೆ ಹೊರಟಿರ್ತಾನೆ, ಮಾಡೇ ಹೋಗಬೇಕು, ಮಾಡೇ ಹೋಗ್ತಾನೆ, ಅರ್ಧ ಮಾಡಿರ್ತಾನೆ, ಇವತ್ತು ಬೇಡ ನಾಳೆ ಮಾಡು, ಎಷ್ಟು ಸಾರ್ ಹೊರಟೇ ಬಿಡ್ತಾನೆ, ಮತ್ತೆ ಮಾತೇ ಇಲ್ಲ. ಅವನು ಹೇಳ್ದೆ ನಡೀರಿ ಅದಕ್ಕೆ. ಎಲ್ಲ ನಮ್ಮಂತೆ ಇದ್ದು ಅಧಿಕಾರ ಒಂದು ಇದ್ದಿದ್ದಕ್ಕೆ ಎಷ್ಟು ಚೇಂಜ್ ಆಯ್ತು ಈಗ? ಎಲ್ಲ ನಮ್ಮಂತೆ ಇದ್ದು ಅಧಿಕಾರ ಒಂದು ಇದ್ದಾಗ ಅವನು ಪೂಜ್ಯನಾದ, ನಾವು ಪೂಜಕರಾಗ್ತೇವೆ. ಇನ್ನು ಭಗವಂತನು ಎಲ್ಲ ರೀತಿಯಲ್ಲೂ ದೊಡ್ಡವನವನು, ಎಲ್ಲ ರೀತಿಯಲ್ಲೂ ಚಿಕ್ಕವರಾದ್ರಿಂದ ತಸ್ಮಾತ್ ಯುದ್ಧಸ್ವ ಭಾರತ, ಅವನ ಪೂಜೆಗೋಸ್ಕರ ಬದುಕಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ತುಂಬಾ ವಿಚಾರಗಳನ್ನು ಆಚಾರ್ಯರು ವಿಷ್ಣು ಪುರಾಣ ಮೊದಲಾದವುಗಳ ಉಲ್ಲೇಖವನ್ನು ಮಾಡಿ ಹೇಳ್ತಾ ಹೋಗ್ತಾರೆ. ಅದನ್ನೆಲ್ಲ ಕೇಳ್ತಾ ಹೋದರೆ ನಮಗೆ ಅನೇಕ ವಿಧವಾದ ಹೊಸ ಹೊಸ ಕಲ್ಪನೆಗಳು ಗೊತ್ತಾಗುತ್ತೆ. ನಾಶ ಅಂದರೆ ಎಷ್ಟು ವಿಧ ಅಂತ ಆಚಾರ್ಯ ಹೇಳ್ತಾರೆ. ನಾಶ ಎಷ್ಟು ವಿಧ? ನಮಗೇನಿಲ್ಲ, ಭಗವಂತನಿಗೇನಿಲ್ಲ ಅಂತ ಹೇಳ್ತಾ ಬರ್ತಾರೆ. ನಾಶ ಚತುರ್ವಿಧ ಪ್ರೋಕ್ತ, ನಾಶ ನಾಲ್ಕು ರೀತಿಯ ನಾಲ್ಕು ಬಗೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ನಾಶ ನಾಲ್ಕು ವಿಧವಾದವು ಯಾವ ರೀತಿ ಅಂದರೆ, ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ. ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ. ಅಂದರೆ ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ. ನಾಶಗಳು ನಾಲ್ಕು ವಿಧ. ಮೊದಲನೇ ನಾಶ ಯಾವುದು ಗೊತ್ತಾ? ಅನಿತ್ಯತ್ವ. ನಮ್ಮ ಮುತ್ತಾತನ ಮುತ್ತಾತ ಇದ್ದಾರೆ ಇವತ್ತು? ಇಲ್ಲ ಇಲ್ಲ. ಯಾತಕ್ಕೆ? ಅನಿತ್ಯ. ಆಗಿದ್ದಿದ್ದು ಹೌದು, ಈಗಿಲ್ಲನೂ ಹೌದು. ಅಂದರೆ ಒಂದು ರೀತಿಯಾದ ನಾಶ ಆಗಿರುತ್ತೆ ಅವ್ರಿಗೀಗಲೇ. ಒಂದು ಬಂಗಾರದ ಪದಾರ್ಥನೇ ತುಂಬ ಹಳೇದಾಗಿತ್ತು, ಬೇರೆ ಮಾಡಿಸಿಬಿಟ್ಟ, ಅದು ಹೋಯ್ತಾಗಲಿ ಅಂತ, ಅದು ಹೋಯ್ತದ್ದು ಅನಿತ್ಯತ್ವ. ಇನ್ನು ದೇಹ ಹಾನಿ, ದೇಹ ಹಾನಿ ಆಗದನ್ನೇ ಅಂತ ಕರೀತಾರೆ, ನಾಶ ಅಂತ ಕರೀತಾರೆ. ಭೀಷ್ಮದ್ರೋಹಾದಿಗಳು ಸಾಯ್ತಾರೆ ಯುದ್ಧದೊಳಗೆ ಅಂದ್ರೆ ಅರ್ಥ ದೇಹ ಹೋಗುತ್ತೆ ಅಂತಾರೆ. ದೇಹ ಹೋಗುತ್ತೆ, ಎರಡನೇ ನಾಶ ಅದು ಅನಿತ್ಯತ್ವ. ಜಡ ಪದಾರ್ಥಗಳಿಗೆ, ಗಡಿಗೆ ಬದಲಾದ ಪದಾರ್ಥಗಳಿಗೆ ಅನಿತ್ಯತ್ವ ಅನ್ನೋದು. ಜೀವರಿಗೆ ದೇಹಹಾರಿ ಅಂತಕ್ಕಂಥ ನಾಶ ಉಂಟು. ದುಃಖ ಪ್ರಾಪ್ತಿ, ಇನ್ನು ಮೂರನೇ ನಾಶ ಇದು. ಒಂದು ಮೂರನೇ ನಾಶ, ದುಃಖ ಪಡೋದಕ್ಕೊಂದು ನಾಶ ಅಂತ ಕರೀತಾರೆ, ದುಃಖ ಪಡೋದಕ್ಕೆ ನಾಶ ಅಂತ ಕರೀತಾರೆ. ಉದಾಹರಣೆಗೆ ಯಾವನೋ ಭಿಕ್ಷವನ್ನು ಬರ್ತಾನೆ ಮನೆ ಮುಂದೆ, ಅಮ್ಮ ತಾಯಿ ಅಂತ ಕೇಳೋದಕ್ಕೆ ಬರ್ತಾರೆ. ಮನೆ ತುಂಬಾ ಜನಗಳಿದ್ದಾರೆ, ಮನೆ ಮುಂದೆ ಯಾವನೋ ಕೂತಿರ್ತಾನೆ, ಹೇಳ್ತಾನೆ ಅವ್ರು ಇಲ್ಲ ಹೋಗುವಂತೆ, ಇಲ್ಲ ಹೋಗಿ ಇದ್ರೆ ಸಾವಿದ್ದಾಗ, ಸತ್ತವನು ಸತ್ತ, ಸೂತಕದವನಿಗೆ ಎರಡೇ ಟೈಪ್ ಸಾವಿರುತ್ತಂತ ಪಾಪ, ಅವನು ಮುಟ್ಟವನು ಸ್ನಾನ ಮಾಡಬೇಕು ಮತ್ತೆ ಆ ಟೈಪ್ ಸ್ಥಿತಿ ಬಂದಿರ್ತಾರೆ. ಅಂದ್ರೆ ದುಃಖಿತನಾದವನನ್ನ ಇಲ್ಲ ಅಂತ ಕರೀತಾರೆ. ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಪ್ರಾಕ್ಟಿಕಲಿ ಫಾಲೋ ಮಾಡ್ತೇವೆ ನಾವು. ದುಃಖಿತನಾದವನ ಇಲ್ಲ ಅಂತ ಕರೀತಾರೆ. ಇನ್ನು ನೋಡಿಬೇಕಾದ್ರೆ ಯಾರೋ ಫ್ರೆಂಡ್ ಹುಡುಗ ಆಡ ಕರೆ ಬಂದ್ಬಿಡ್ತಾನೆ, ಹುಡುಗ ಆಡ ಕರೆಸಿ ಅಂತ ಕರೀತಾರೆ, ಮನೆಯಿಲ್ಲ ಅಂತ ಹೇಳ್ಬಿಡಿ, ಮನೇಲಿ ಇದ್ದಾನ ಅವನು, ಮನೇಲಿ ಏನೋ ದುಃಖ ನಡೆದು ಮನೆ ಆಗಬಾರ್ದಾಗೋಗ್ಬಿಟ್ಟಿದೆ, ಅಳ್ತಾ ಕೂತಿರ್ತಾರೆ, ಅವನಿಲ್ಲ ಅಂತ ಹೇಳ್ಬಿಡ್ತಾರೆ. ಇಲ್ಲ ಅಂದ್ರೆ ಏನಾಗ್ತಾ, ಅವನ ಆಟಕ್ಕೆ ಬರಹಾಗಿಲ್ಲ ಅಂತ ಅರ್ಥ, ಆಟಕ್ಕೆ ಬರಹಾಗಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ದೇಹ ಹಾನಿ ಕೂಡ ಹೇಗೆ ನಾಶವೋ ದುಃಖ ಪ್ರಾಪ್ತಿಯೋ ಹಾಗೆ ನಾಶ ಅಂತ ಕರೀತಾರೆ. ನಮಗೆ ಯೋಚನೆ ಮಾಡಬೇಕೀಗ, ನಮಗೆ ಅನಿತ್ಯತ್ವ ಅಂತಿದೆಯಲ್ಲ, ಜೀವಕ್ಕೆ ಅನಿತ್ಯತ್ವ ಇಲ್ಲ, ದೇಹಕ್ಕಿದೆ, ದೇಹ ಬರೋದು ಹೋಗೋದು ಆಗ್ತಾನೆ ಇದೆ, ಪ್ಲಸ್ ದುಃಖ ಪ್ರಾಪ್ತಿ ದಿವಸಕ್ಕೆ ಎಷ್ಟರ್ಥ ಆಗುತ್ತೆ ಯೋಚನೆ ಮಾಡಬೇಕು. ದಿವಸಕ್ಕೆ ಎಷ್ಟೋ ಸಹ ದುಃಖ ಪ್ರಾಪ್ತಿ ಆಗುತ್ತಾದ್ರಿಂದ ನಾವು ದಿವಸಕ್ಕೆ ಅನೇಕ ಬಾರಿ ಸಾಯ್ತೇವೆ ಅಂತ ಅರ್ಥ. ದಿವಸಕ್ಕೆ ಅನೇಕ ಬಾರಿ ಸಾಯ್ತೇವೆ ಮೂರನೇದು. ನಾಲ್ಕನೇದು ಅಪೂರ್ಣತಾ ಅಂತ ಕರೀತಾರೆ. ಪೂರ್ಣತ್ವ ಇಲ್ಲದೆ ಹೋದರೂ ನಾಶ ಅಂತ ಕರೀತಾರೆ. ಪೂರ್ಣತ್ವ ಇಲ್ಲದೆ ಹೋದರೂ ಕೂಡ ನಾಶ ಅಂದರೆ ಪೂರ್ಣತ್ವ ಇರಬೇಕು, ದುಃಖ ಇರಬಾರದು, ಆಮೇಲೆ ದೇಹ ಹಾನಿ ಆಗಬಾರದು, ಅನಿತ್ಯತ್ವನೂ ಇರಬಾರದು. ಅದನ್ನು ಪರ್ಫೆಕ್ಟಾಗಿ ನಿತ್ಯ ಅಂತ ಕರೀತಾರೆ. ಒಂದು ಬಂದರೂ ಅದಕ್ಕೆ ಸಾವಿದ್ದ ಹಾಗೆ ಲೆಕ್ಕ. ಅಪೂರ್ಣತಾ ನೋಡಿ, ಉದಾಹರಣೆಗೆ ಯಾರೋ ಬರ್ತಾರೆ ಮನೆಗೆ, ಅಡಿಗೆ ಇದೆಯಾ ಅಂತ ಕೇಳ್ತಾನೆ. ಅಡಿಗೆ ಇದೆಯಾ, ಮನೆಯವರು ಬಂದ ಅಡಿಗೆ ಇದೆಯಾ ಕೇಳ್ತಾನೆ. ಎಷ್ಟು ಜನಕ್ಕೆ ಅಂತ ಕೇಳ್ತಾನೆ. ಎಷ್ಟು ಜನಕ್ಕೆ, ಇವ್ರು ಎಂಟತ್ತು ಜನಕ್ಕೆ ಅಡಿಗೆ ಮಾಡಿರ್ತಾರೋ, ಇಬ್ರು ಬಂದಿದ್ದಾರೆ, ಇದೆ ಇದೆ ಊಟಕ್ಕೆ ವಿಷಯ ಅಂತ ಹೇಳ್ಬಿಡ್ತಾರೆ. ಇದೆ ಒಂದು 20 ಜನ ಬಂದಿರ್ತಾರೆ ಅನ್ಕೋಮಣ, ಇಲ್ಲ ಅಂತ ಹೇಳ್ತಾನೆ. ಅಡಿಗೆ ಇಲ್ಲ, ಇದೆ ಅಡಿಗೆ ಇಲ್ಲ ಅಂತಾನೆ. ಅದಕ್ಕೆ ಅವರಿಗೆ ಸಾಕಾಗೋದಿಲ್ಲ, ಅದನ್ನು ಅಪೂರ್ಣತಾನೋ ನಾಶ ಅಂತ ಕರೀತಾರೆ. ಯಾವುದು ಅಪೂರ್ಣವೋ ಅದು ಇಲ್ಲ, ಯಾವುದು ದುಃಖಕ್ಕೆ ಒಳಗಾಗುತ್ತೋ ಅದು ಇಲ್ಲ. ನಮಗೆ ನಾಲ್ಕು ಇದೆ ಇವತ್ತು ಅಂತ ಹೇಳ್ತಾನೆ. ಅಪೂರ್ಣತ ನಮ್ಮಲ್ಲಿದೆ, ಬಲ ಇದೆ, ಎಷ್ಟಿದೆ ಅತಿ ಸ್ವಲ್ಪ, ಶಕ್ತಿ ಸ್ವಲ್ಪ ಇದೆ, ಜ್ಞಾನ ಸ್ವಲ್ಪ ಇದೆ, ಸ್ವಲ್ಪ ಇದ್ರೂ ಕೂಡ ಅದು ನಾಶ ಹೊಂದಿದಾಗ ಲೆಕ್ಕ. ದೇಹ ಹಾನಿ ಆದರೂ ಕೂಡ ನಾಶ ಹೊಂದಿದಾಗ ಲೆಕ್ಕ. ಅನಿತ್ಯ ಪದಾರ್ಥವು ನಾಶ ಹೊಂದಿದಾಗ ಲೆಕ್ಕ. ನಾಲ್ಕು ರೀತಿಯ ನಾಶ ನಮಗಿದೆ, ಆದರೆ ಭಗವಂತನಿಗೆ ಒಂದು ವಿಧವಾದ ನಾಶ ಕೂಡ ಅವನಿಗಿಲ್ಲ ಅಂತ ಹೇಳ್ತಾರೆ. ಭಗವಂತನಿಗೆ ಒಂದು ವಿಧ ನಾಶ ಕೂಡ ಇಲ್ಲ. ಅನಿತ್ಯತ್ವ ಯಾವಾಗಲೂ ಅನಿತ್ಯ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಅಂತ ಉಪನಿಷತ್ತುಗಳು ಅವನನ್ನ ನಿತ್ಯರಲ್ಲಿ ನಿತ್ಯ ಅಂತ ಕರೆದಿದೆ. ನಿತ್ಯ ಅವನು. ದೇಹ ಹಾನಿ, ಭಗವಂತನ ದೇಹಕ್ಕೆ ಎಂದೂ ನಾಶ ಇಲ್ಲ. ಇದು ತುಂಬ ಮುಖ್ಯ. ಇದು ಒಂದು ಈ ವಿಷಯ ಗೊತ್ತಾಗದೆ ಹೋದರೆ ಭಗವದ್ಗೀತೆ ಅರ್ಥ ಆಗಿಲ್ಲ ಅಂತ ಅರ್ಥ. ಭಗವಂತನ ದೇಹಕ್ಕೆ ಎಂದೂ ನಾಶ ಇಲ್ಲ. ನಮಗೆ ಸಂಶಯ ಶುರುವಾಯಿತು. ಅಲ್ಲ ಸ್ವಾಮಿ, ಕೃಷ್ಣನಿಗೆ ನಾಶ ಇದೆ ಅಂತ ಕೇಳಿದ್ದೆ, ನಾವೀಗ ಶುರು ಮಾಡಿಬಿಡ್ತಾನೆ, ಬಿಡೋದಿಲ್ಲ. ಕೃಷ್ಣ ಕೂತ್ಕೊಂಡಿದ್ದ, ಕಾಲ್ಮೇಲೆ ಕಾಡ ಕೂತ್ಕೊಂಡಿದ್ದ, ಯಾರೋ ಬೇಡ ನೋಡ್ದ, ಕೃಷ್ಣನ ಕಾಲು ಕೆಂಪಿಗಿದೆ. ಸಾಮಾನ್ಯವಾಗಿ ಲಕ್ಷಣ ಅಂದರೆ ಅಂಗಾಲ ಕೆಂಪಿರಬೇಕಂತೆ. ಒಳ್ಳೆಯವರ ಅಂಗಾಲೇ ಕೆಂಪಿರಬೇಕು, ಇನ್ನು ಭಗವಂತನ ಅಂಗಾಲ ಹೇಗಿರಬೇಕು? ಸಂಚಿಂತಯೇ ಭಗವತ ಶರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ, ಕೆಂಪು ಕಮಲನಂತೆ ಕೆಂಪಿದೆ ಅಂತ ಕೃಷ್ಣನ ಪಾದ. ದೂರದಿಂದ ನೋಡ್ತಾ ಇದ್ದಾನೆ ಜರಾ ನಾಮಕ ಬೇಡ, ನೋಡಿದ ಯಾವುದೋ ಜಿಂಕೆ ಅಂತ ತಿಳ್ಕೊಂಡ, ಬಾಣ ಹೊಡೆದೇ ಬಿಟ್ಟ. ಇಷ್ಟು ಕಥೆ ಇರೋದು ನಿಜ. ಮುಂದಿನ ಕಥೆ ನಾವು ತಿಳ್ಕೊಂಡ ಕಥೆ, ಕೃಷ್ಣ ಸತ್ತೇ ಹೋಗ್ಬಿಟ್ಟ ಅಂತ ತಿಳ್ಕೊಂಡ್ಬಿಡ್ತಾರೆ ಜನಪ. ಕೃಷ್ಣ ಹೋಗೇ ಬಿಟ್ಟ ಆ ಕಡೆಗೆ. ಅದು ಕೃಷ್ಣನ ಬಗ್ಗೆ ಏನು ತಿಳ್ಕೊಂಡಿದ್ದು ನಾವೀಗ? ದೇಹಹಾರಿ ಅಂತ ತಿಳ್ಕೊಂಡಿದ್ದೆ. ಈ ಅರ್ಥ ಸ್ಪಷ್ಟೀಕರಣ ಮಾಡ್ಕೊಳ್ಳಿದ್ರೆ ಭಗವದ್ಗೀತೆನೇ ಅಲ್ಲಪ್ಪ ಹೇಳ್ತಿರೋದೆ ಕೃಷ್ಣ ಈ ಮಧ್ಯೆ. ಕೃಷ್ಣ ಏನು ಹೇಳ್ತಾ ಇದ್ರೆ ಅವನೇ ಸತ್ತ ಅಂತ ತಿಳ್ಕೊಳ್ಳೋದು ಬದುಕೋರ್ಯಾರು ಆಗಿದ್ರೆ. ಈಗ ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣನಿಗೆ ದೇಹ ಹಾನಿ ಉಂಟು, ಅರ್ಜುನಿಗೆ ಉಂಟು, ಇದೆ ಅರ್ಜುನಿಗೆ ಉಂಟು ದೇಹ ಹಾನಿ ಉಂಟು, ಧರ್ಮರಾಜ ಯಮನವತಾರ ಅವನಿಗೂ ಉಂಟು, ಆದರೆ ಕೃಷ್ಣನಿಗೆ ಉಂಟು ಅಂದರೆ ಕೃಷ್ಣನಿಗೆ ದೇಹ ಹಾನಿ ಇಲ್ಲವೇ ಇಲ್ಲ. ಇದು ಭಾಗವತ ದೊಡ್ಡ ಸಂದೇಶ ಇದು, ಸಕಲ ಶಾಸ್ತ್ರಗಳ ಸಂದೇಶ ಇದು. ಜನ ತಿಳ್ಕೊಂಡಿದ್ದು ಮಾತ್ರ ಕೃಷ್ಣ ಸತ್ತೋದ ಅಂತೇಳಿ, ಮುಂದೇನಾಗಿದೆ ಗೊತ್ತಿಲ್ಲ ಅವರಿಗೆ. ಕೃಷ್ಣನ ಕಾಲಿಗೆ ಹೊಡೆದ, ಹೊಡೆದವನು ಅಲ್ಲಿಗೆ ಬಂದ. ಭಾಗವತ ಪುರಾಣ ಹೇಳುತ್ತೆ ಮತ್ತು ಮಹಾಭಾರತನ ಹೇಳುತ್ತೆ, ಒಂದು ನೋಡಿದ ಗೊಳೋ ತಳತಾ ಕೂತ್ಬಿಟ್ಟವನು. ಕೃಷ್ಣ ನೀನು ಸರ್ವಸ್ವಾಮಿ, ನನ್ನ ಸ್ವಾಮಿ, ನಿನ್ನ ಪಾದಕ್ಕೆ ಹೊಡೆದು ಬಿಟ್ಟನಲ್ಲ, ಎಷ್ಟು ತಪ್ಪು ಕೊಂದು ಬಿಟ್ಟನಲ್ಲ ಅಂತ ಅನ್ನೋದಿಲ್ಲ, ಹೊಡೆದು ಬಿಟ್ಟ ಎಷ್ಟು ತಪ್ಪು ಮಾಡಿದ್ದೆ ನಾನೀಗ, ನಾನು ಕ್ಷಮಿಸು ಕ್ಷಮಿಸು ಅಂತ ಅಷ್ಟು ದುಃಖ ಪಡ್ತಾನೆ. ಆ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡ, ನೀನು ನನ್ನ ಪಾದ ಅಂತ ಹೊಡೆದಿಲ್ಲ, ಜಿಂಕೆಗೆ ಅಂತ ಹೊಡೆದಿದ್ದೆ, ಆದ್ರಿಂದ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ತಪ್ಪನ್ನು ಕ್ಷಮಿಸಿದ್ದೇನೆ. ಇನ್ನೋಡ ಕೃಷ್ಣವಲ್ಲ ಅವರು ಅಳ್ತಾನೆ ಇದ್ದಾನೆ. ಕೃಷ್ಣ ಏನ್ ಮಾಡಿದನಂತೆ, ನಿನ್ನ ಪಾಪ ಬಂದಿಲ್ಲಯ್ಯ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಇನ್ನೂ ಕೇಳೋದಿಲ್ಲ, ನೀನು ಸದ್ಗತಿ ಆಗತ್ತೆ, ಸ್ವರ್ಗ ಆಗತ್ತೆ, ನಂಬಬೇಕಾಗವನು. ಕೃಷ್ಣ ಏನ್ ಮಾಡಿದನಂತಾಗ, ಇಂದ್ರ ಅಂತ ಇಂದ್ರನ ಕರೆದಾಗ ಕೈಮ್ಕೊಂಡು ಇಂದ್ರ ನಿಂತ್ಕೊಂಡಿರುತ್ತೆ ಮೇಲೆ, ವಿಮಾನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ವಿಮಾನ ಫೋನ್ ಮಾಡಿ ಕಾರ್ ತಗೊಂಬನಿ ಅಂತ ಹೇಳಿದ್ರೆ ಆಗೋ ಹಾಗೆ ಫಸ್ಟ್ ವಿಮಾನ ಕಳಿಸ್ಕೊಟ್ರಂತೆ. ಇವನನ್ನು ಕೂಡಿಸಿದ್ರಂತೆ ರೈಟ್, ಅದು ಕಳಿಸ್ಬಿಟ್ಟಂತೆ ಭಗವಾನ್. ಗೊತ್ತಾಯ್ತಾ ನಿನಗೀಗ ಅಂತ ಹೇಳಿ, ಗೊತ್ತಾಯ್ತ ನಿನಗೀಗ, ನನ್ನನ್ನು ಕೊಂದಿದ್ದು ಆಗಿದ್ರೆ, ನೀನು ಕೆಟ್ಟ ಕೆಲಸ ಮಾಡಿದ್ದಾಗಿದ್ದರೆ ನೀನು ದುರ್ಗತಿಗೆ ಹೋಗಬೇಕಾಗಿತ್ತು. ನೋಡಿದ್ಯಾ, ಸಶರೀರ ಸ್ವರ್ಗ ಹೊರಟೋಗ್ಬಿಡ್ತಾರೆ ಭೃಗುಮುನಿ. ಆತ ಜರಾನಾಮಕ ಬೇಡ, ಭೃಗುಮುನಿ ಅವತಾರ ಸ್ವರ್ಗ ಹೊರಟೋಗ್ತಾರೆ. ಅಲ್ಲಿ ಹೇಳ್ತಾರೆ, ಈಗ ತನ್ನನ್ನ ಹೊಡೆದವನನ್ನೇ ದೇಹ ಬಿಡದಂತೆ ಕೃಷ್ಣ ಸ್ವರ್ಗ ಕಳಿಸಿರಬೇಕಾದ್ರೆ ತಾನು ದೇಹ ಬಿಡ್ತಾನ ಯೋಚನೆ ಮಾಡಿ ಅಂತ ಹೇಳ್ತಾರೆ. ತನ್ನನ್ನು ಹೊಡೆದವನನ್ನ ಅನಾಮತ್ ಸ್ವರ್ಗ ಕೃಷ್ಣ ಹಾಗೆ ಕಳಿಸಿದ ಅಂತ ಭಾಗವತ ಹೇಳ್ತಾ ಇದೆ, ಮಹಾಭಾರತ ಹೇಳ್ತಾ ಇದೆ. ಅಂತ ಕೃಷ್ಣ ತಾನು ದೇಹ ಬಿಡ್ತಾನ? ಕೃಷ್ಣ ದೇಹ ಬಿಟ್ಟಿಲ್ಲ. ಮತ್ತೇನ್ ಮಾಡಿದಂತ ಕೃಷ್ಣ? ಆಗ ದೊಡ್ಡ ಎಲ್ಲ ಶಾಸ್ತ್ರದ ಮಾತುಗಳೇ, ಪುರಾಣದ ಮಾತುಗಳೇನೆ. ಕೃಷ್ಣ ಯೋಚನೆ ಮಾಡಿದ್ರಂತೆ, ನಾನು ವಿಶ್ವರೂಪ ತೋರಿಸಿದ್ದೇನೆ, ಎಲ್ಲ ಮಾಡಿದ್ದೇನೆ ಈಗಾಗಲೇನೆ. ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ? ಭಗವಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ದುರ್ಯೋಧನಂತ ಜನ ಇದ್ದಾರಲ್ಲ, ಮಹಾಮಹಾ ಪಾಪಿಗಳಿದ್ದಾರಲ್ಲ, ಅವರು ನನ್ನನ್ನ ಸರಿಯಾಗಿ ತಿಳ್ಕೊಳ್ಳಬಾರದು, ನನ್ನನ್ನು ಕೂಡ ತಮ್ಮಂತೆ ತಪ್ಪು ತಿಳ್ಕೊಂಡ್ಬಿಡ್ಲಿ ಅಂತ ಭಗವಂತ ಸಂಕಲ್ಪ ಮಾಡಿದ್ದಾರೆ. ನನ್ನನ್ನು ಕೂಡ ತನ್ನಂತೆ ತಪ್ಪು ತಿಳ್ಕೊಳ್ಳಿ ಅಂತ ಭಗವಂತ ಏನ್ ಮಾಡಿದನಂತೆ, ಕೃಷ್ಣ ಅತ್ಯಕ್ತ ದೇಹೋಪಿ ತಕ್ತ ದೇಹವ ದೇವತು. ದೇಹ ಬಿಡ್ತಾ ಇಲ್ಲ ಕೃಷ್ಣ, ಬಿಟ್ಟಂತೆ ಮಾಡ್ತಾ ಒಂದು ಕೃತಕ ದೇಹ ಸೃಷ್ಟಿ ಮಾಡಿದನಂತ. ಕೃತಕ ದೇಹವನ್ನು ಸೃಷ್ಟಿ ಮಾಡಿದನಂತೆ. ಬಹಳ ಸ್ವಾರಸ್ಯವಾದ ಉತ್ತರವನ್ನು ಕೊಡ್ತಾರೆ ಆಚಾರ್ಯರು. ಮತ್ಸ್ಯರೂಪ ಇದೆ, ಸತ್ತಿತು ಅಂತ ಯಾರಾದ್ರೂ ಕೇಳಿದ್ದೀರೇನು? ಎಲ್ಲರೂ ಯಾವ ಪುರಾಣದಲ್ಲಿ ಕೇಳಿದ್ದೀರಾ? ಮತ್ಸ್ಯರೂಪ ಹೋಯ್ತು ಅಂತ ಯಾರು ಕೇಳೇ ಇಲ್ಲ. ಮತ್ಸ್ಯರೂಪ ಮತ್ಸ್ಯಾವತಾರವಾಯ್ತು ಅಷ್ಟೇ ಕೇಳಿರೋದು, ಕೂರ್ಮಾವತಾರವಾಯ್ತು ಅಷ್ಟೇ ಕೇಳಿರೋದು, ಕೂರ್ಮರೂಪ ಹೋಗಿದ್ದು ಕೇಳಿಲ್ಲ. ವರಾಹ ರೂಪ ಹೋಯ್ತು ಅಂತ ಯಾರು ಕೇಳಿಲ್ಲ. ಹೋದ್ರೆ ಯಾರು ಇರೋದೇ ಇಲ್ಲ. ಎತ್ತಿದ್ದೆ ಭಗವಂತ ವರಾಹನಾಗಿ, ಧರಿಸಿರೋದು ಕೂರ್ಮನಾಗಿ. ಆ ರೂಪಕ್ಕೆ ಸಾವು ತಿಳ್ಕೊಂಡ್ರೆ ನಮ್ಮದೇ ಸಾವಿದ್ದಾಗ ಲೆಕ್ಕ, ಅದಕ್ಕೆ ಅರ್ಥನೇ ಇಲ್ಲ. ಮತ್ಸ್ಯರೂಪ ಇದೆ, ಕೂರರೂಪ ಇದೆ, ವರಾಹ ರೂಪ ಇದೆ, ನರಸಿಂಹ ರೂಪ. ಹೊಡಿಲಕ್ಕೆ ಹೋಗಿ ಎರಡು ಕಷ್ಟು ಸತ್ತ, ಇದು ಸತ್ತ ಅಂತ ಕೂಡ ನಮಗೆ ತೇರಾಗಬೇಕು ಯೋಚನೆ ಮಾಡಿ. ಯೋಚನೆ ಕೂಡ ಇಲ್ಲ. ನಚ್ಚ ಕೂರ್ಮ ವರಾಹಚ ನರಸಿಂಹೋಥ ವಾಮನಃ. ವಾಮನ ಕಥೆ ಕೆಡದವರಿಗೆ ಗೊತ್ತು. ಇವತ್ತು ಬಲಿಚಕ್ರವರ್ತಿಯ ಮನೆಯನ್ನ ಭಗವಂತ ವಾಮರೂಪದ ಕಾಯ್ತಾ ಇದ್ದಾನೆ, ದೇಹ ಬಿಟ್ಟಿಲ್ಲ. ಪರಶುರಾಮ ರೂಪ ಇವತ್ತಿಗೂ ಇದ್ದಾರೆ, ಪರಶುರಾಮ ರೂಪ ಇವತ್ತಿಗೂ ಇದ್ದಾರೆ. ಐದು ಏಳು ಜನ ಚಿರಂಜೀವಿಗಳಲ್ಲಿ ಪರಶುರಾಮ ಒಂದು ಅಂತ ಹೇಳಿ ಶ್ಲೋಕ ಬಯಾಟ್ ಮಾಡಿದವರಿಗೂ ಗೊತ್ತದು, ಒಂದು ಮತ್ತೆ ಹೇಳಬೇಕಾಗಿಲ್ಲ. ರಾಮರೂಪ ಅನೇಕರಿಗೆ ಗೊತ್ತಿಲ್ಲ. ರಾಮ ದೇಹವನ್ನು ಬಿಡಲಿಲ್ಲ. ಅನೇಕ ರಾಮಾಯಣ ಓದಬೇಕು. ಯಾವ ರಾಮಾಯಣ ಬೇಕಾದ್ರೂ ರಾಮ ದೇಹ ಬಿಡೋದಿಲ್ಲ. ರಾಮ ಘೋಷಣೆ ಮಾಡ್ತಾನೆ, ಸಮಾಯಾತ ಸಮಾಯಾತ ಏ ಏ ಮೋಕ್ಷ ಪದೇಚ್ಛವಃ. ಯಾರಿಗೆ ಮೋಕ್ಷ ಬೇಕು ಅವರೆಲ್ಲ ಬನ್ನಿ ಬನ್ನಿ ಅಂತ ಭಗವಂತ ಕರೀತಾನೆ ರಾಮ. ಎಲ್ಲರೂ ಹೊರಟು ಬಿಡ್ತಾರೆ. ಯಾರ ಸಾಧನೆ ಪೂರೈಸಿತ್ತೋ ಅವರೆಲ್ಲ ಹೊರಡುತ್ತಾರೆ. ರಾಮದೇವರು ಏನ್ ಮಾಡಿದ್ರು ಅಂತ ವಾಲ್ಮೀಕಿಗಳು ಬರೀತಾರೆ, ಆಚಾರ್ಯರು ಬರೀತಾರೆ. ಶರೀರ ಎತ್ತ ರಾಮ ಬರ್ತಾನೆ, ಬಂದವನು ಹಾಗೆ ಮೇಲೆ ಖಾರಿ ಬಿಡ್ತಾನೆ. ನೀರಲ್ಲಿ ಮುಳುಗೋದೆಲ್ಲ ಎಳೆಯೋದಿಲ್ಲ, ಹಾಗೆ ಮೇಲೆ ಖಾರೇ ಬಿಡ್ತಾನೆ ರಾಮ. ದೇಹ ಬಿಡೋದಿಲ್ಲ ರಾಮ ರೂಪ. ಹುಡುಗರೆಲ್ಲ ಶರೀರದಲ್ಲಿ ಮುಳುಗುತ್ತಾರೆ, ದೇಹ ಬಿಟ್ಟು ರಾಮನಿಂದ ಹೊರಟು ಬಿಡ್ತಾರೆ. ರಾಮ ದೇಹವನ್ನು ಬಿಡೋದಿಲ್ಲ. ಗಮನಿಸ್ಬೇಕಾದ ಮಧ್ವಾಚಾರ ಮಾಡಿದ ವಿಶ್ಲೇಷಣೆ ಇದು ಒಂದು. ಮತ್ಸ್ಯ ದೇಹ ಬಿಡಲಿಲ್ಲ, ಕೂರ್ಮ ಇಲ್ಲ, ವರಾಹ ಇಲ್ಲ, ನರಸಿಂಹ ಇಲ್ಲ, ವಾಮನ ಇಲ್ಲ, ರಾಮ ಇಲ್ಲ, ಪರಶುರಾಮ ಇಲ್ಲ. ಕೃಷ್ಣ ಏನ್ ಮಾಡಿದನಂತೆ, ನಾನು ಯಾವ ರೂಪದಲ್ಲೂ ಕೂಡ ದೇಹ ಬಿಟ್ಟಂತೆ ಮಾಡಿಲ್ಲ, ಈ ರೂಪದಲ್ಲಿ ಒಂದು ಮ್ಯಾಜಿಕ್ ಮಾಡ್ತೇನೆ ಅಂತ ಭಗವಂತ ಮಾಡಿದ ಅಂತ ಹೇಳಿದ. ಈವರೆಗೂ ಮಾಡದೇ ಇದ್ದ ಒಂದು ಕೆಲಸವನ್ನು ಮಾಡಿಬಿಡ್ತೇನೆ, ಜನಗಳಿಗೆ ಗೊಂದಲ ಉಂಟಾಗಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದೇನೆ. ಯಾವ ಜನಗಳಿಗೆ? ಯೋಗ್ಯರಲ್ಲದ ಜನಗಳಿಗೆ ಗೊಂದಲ ಉಂಟಾಗಬೇಕು. ಅದಕ್ಕೆ ದೇಹ ಬಿಟ್ಟಂತೆ ಮಾಡ್ತೇನೆ ಅಂತ ಹೇಳ್ತಾನೆ. ಬುದ್ಧನು ದೇಹವನ್ನು ಬಿಡಲಿಲ್ಲ, ಪರಮಾತ್ಮ ಕಲಿಕೆಲತಾರ ಇನ್ನು ಆಗಿಲ್ಲ, ಆದ್ಮೇಲೆ ದೇಹ ಬಿಡೋದಿಲ್ಲ ಭಗವಂತ. ಅಂದಮೇಲೆ ಕೃಷ್ಣಾವತಾರದ ಬಗ್ಗೆ ಹೊಸ ವಿಷಯ ಅಂದ್ರೆ ದೇಹ ಬಿಟ್ಟಂತೆ ಮಾಡಿದ ರೂಪ ಅದು. ಒಂದು ದೇಹ ಬಿಟ್ಟಿಲ್ಲ, ದೇಹ ಬಿಟ್ಟಂತೆ ಮಾಡ್ತಾನೆ. ಹೇಗೆ ಬಿಟ್ಟಂತೆ? ಅದೇ ರೂಪದ ರಾಮ ಹೇಗೆ ಹಾರಿದ ತಾನು ಹರಿಬಿಡ್ತಾನೆ. ಒಂದು ಕೃತಕ ದೇಹವನ್ನು ಸೃಷ್ಟಿ ಮಾಡಿ ಹಾಕ್ತಾನೆ. ಫಸ್ಟ್ ಎಫಿಜಿ ಕಾನ್ಸೆಪ್ಟ್ ಇದು ಒಂದು. ಎಷ್ಟು ಹೇಳಿದ್ದೇನೆ, ಭಾಗವತ ರಾಮಾಯಣಗಳಲ್ಲಿ ಬರುತ್ತೆ ನೋಡಿ. ಆಗಾಗ್ಗೆ ಶವಸಂಸ್ಕಾರ ಮಾಡಿ ಬರ್ತಾ ಇರುತ್ತೆ ರಾಜಕಾರಣಿಗಳ ಬಗ್ಗೆ, ಇವ್ರ ಬಗ್ಗೆ ಸಿಟ್ಟು ಬಂದಾಗ ಶವ ಸಂಸ್ಕಾರ ಮುಗಿಸಿ ಹುಟ್ಟಾಕ್ಬಿಡ್ತಾರೆ. ಒಂದು ಪ್ರತಿಕೃತಿ ದಹನ ಅಂತಿದೆ, ಫಸ್ಟ್ ಪ್ರತಿಕೃತಿ ದಹನದ ಕೇಸ್ ಕೃಷ್ಣಂದೇ ಅದು. ಒಂದು ಕೃಷ್ಣ ಒಂದು ಡೂಪ್ಲಿಕೇಟ್ ಮಾಡಿ ಸೃಷ್ಟಿ ಮಾಡಿ ಹಾಕಿಬಿಟ್ಟಂತೆ. ಜಸ್ಟ್ ಅನ್ ಇಮೇಜ್ ಅಷ್ಟೇ ಅದು. ಒಂದು ಅರ್ಜುನ ಅಲ್ಲಿಗೆ ಬರ್ತಾನೆ, ಆ ದೇಹವನ್ನು ಸುಟ್ಟು ಹಾಕಿಬಿಡ್ತಾನೆ ಅಷ್ಟೇ ಹೊರತು ನಿಜವಾದ ಕೃಷ್ಣನ ದೇಹವನ್ನು ಸುಡೋ ಪ್ರಸಕ್ತಿ ಇಲ್ಲ. ಬಿಟ್ಟಿದ್ದಾರೆ ಸುಡ್ಲಿಕ್ಕೆ. ಆಚಾರ್ಯ ಹೇಳ್ತಾರೆ, ತುಂಬಾ ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಎಲ್ಲ. ನಾವು ಭಗವದ್ಗೀತೆಯನ್ನು ಎಲ್ಲೋ ಇದ್ದೇವೆ, ಆದರೆ ಅಲ್ಲಿದ್ದಕ್ಕೆ ನಮಗೆ ಅರ್ಥ ಆಗ್ತಿಲ್ಲ, ಅರ್ಥಕ್ಕೆ ಆಗ್ತಿರಲಿಲ್ಲ. ಎಷ್ಟರ ಭಗವದ್ಗೀತೆ ಓದಿದ್ದಾರೆ, ಯಾರು ಯೋಚನೆ ಮಾಡಕ್ಕೆ ಹೊರಟಿಲ್ಲ ಇದನ್ನ. ಭಗವಂತನ ಬಗ್ಗೆ ಹೇಳ್ತಾರೆ ಆಚಾರ್ಯ, ತುಂಬಾ ವಿಚಾರ ಬರೀತಾರೆ ಅಲ್ಲಿ. ನೀವೇ ತಿಳ್ಕೊಂಡಿದ್ದೆ ಜನ, ಒಬ್ಬ ಬೇಡ ಜಿಂಕೆಗೆ ಅಂತ ಬಾಣ ಹೊಡೆದ, ಕೃಷ್ಣನ ಕಾಲಿಗೆ ಹೊಡೆದ ಸತ್ತು ಹೋಗಿಬಿಟ್ಟ. ನಮ್ಲಿಕ್ಕೆ ಸಾಧ್ಯ ಉಂಟ ಯೋಚನೆ ಮಾಡಿ? ಇದನ್ನ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಯಾವ ಕೃಷ್ಣನ ಮೇಲೆ ಭೀಷ್ಮಾದಿಗಳು ಮಂತ್ರಪೂತವಾದ ಬಾಣಗಳನ್ನು ಸುರಿಸಿದಾಗ ಕೃಷ್ಣನಿಗೆ ಏನೂ ಆಗಲಿಲ್ಲ. ಅಶ್ವತ್ಥಾಮರು ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಕೃಷ್ಣನಿಗೆ ಏನೂ ಆಗಲಿಲ್ಲ. ಪೂತನೆ ವಿಷವನ್ನು ಕೊಟ್ಟಾಗ ಕೃಷ್ಣನಿಗೆ ಏನೂ ಆಗಲಿಲ್ಲ. ಕಾಳಿಯನ ಮೇಲೆ ಕೃಷ್ಣ ಕುಣಿದಾಗ ಅವನಿಗೇನೂ ಆಗಲಿಲ್ಲ. ಇದೆಲ್ಲ ಕಥೆ ಕೇಳಿದವರು ಯಾರೊಬ್ಬ ಬಾಣ ಹೊಡ್ಬಿಟ್ಟು ನಮ್ಮಂತ ಕೃಷ್ಣ ಹೋಗ್ಬಿಡ್ತಾರೆ ಯೋಚನೆ ಮಾಡಿ. ಅಂದ್ರೆ ಮಹಾಭಾಗವತವನ್ನ ಕೃಷ್ಣನ ಕಥೆಯನ್ನ ಬುದ್ಧಿಗೆ ರೆಸ್ಟ್ ಕೊಟ್ಟು ಕೇಳಿರೋದಷ್ಟೇ. ಇದು ಒಂದು ವಿಚಾರ ಮಾಡಿದವರಿಗೆ ಸಂಶಯ ಬರ್ತಾ ಇತ್ತು, ಯಾರು ಯೋಚನೆ ಮಾಡಿಲ್ಲ. ಯಾತಕ್ಕೆ ಹೇಳ್ತೇನೆ ಗೊತ್ತಾ? ಆಚಾರ್ಯರನ್ನು ಬಿಟ್ಟು ಎಷ್ಟನ ಕೃಷ್ಣನ ಪುಸ್ತಕ ಬರೆದಿದ್ದಾರೋ ಅದರ ಕೃಷ್ಣ ಸತ್ತ ಅಂತ ಬರೆದವರೇ ಅವರೆಲ್ಲ ಕೂಡ. ಕೃಷ್ಣ ಸ್ಟಾರ್ಟ್ ಭಗವದ್ಗೀತೆ ಫೈನಲಿ ಡೈಡ್ ಅಷ್ಟೇ. ಪುಣ್ಯ ಇವಾಗ ಮರಣರಡ್ ಅಂತ ಕೊನೆಗೆ ಕೃಷ್ಣವಾದ ಮರಣರ. ಒಬ್ಬ ಮೊದಲ ದೊಡ್ಡ ಕೊಲೆಯಾದ ವ್ಯಕ್ತಿ ಕೃಷ್ಣ. ಈ ರೀತಿ ಕಥೆ ಕಟ್ಟಿಬಿಡ್ತಾರಪ್ಪ, ತುಂಬ ತಪ್ಪದು. ಭಗವದ್ಗೀತೆನೂ ಅಲ್ಲ, ಕೃಷ್ಣನ ಕಥೆನೇ ಅಲ್ಲ. ಅದು ಒಂದು ಕೃಷ್ಣ ದೇಹವನ್ನು ಬಿಟ್ಟಿಲ್ಲ, ದೇಹವನ್ನು ಬಿಟ್ಟಂತೆ ಮಾಡ್ತಾ ಇದ್ದಾನೆ ಅಷ್ಟೇ. ಇದು ಅದಕ್ಕೇನೆ ಹೇಳಿದ್ದೆ. ಯಾಕೆ ಕೃಷ್ಣನಿಗೆ ನಾಶ, ಯಾವ ವಿಧವಾದ ನಾಶವೂ ಭಗವಂತನಿಗೆ ಇಲ್ಲವೇ ಇಲ್ಲ. ಕೃಷ್ಣ ದೇಹ ಬಿಟ್ಟಿದ್ದಾಗಿದ್ರೆ ಕೃಷ್ಣ ಕೃಷ್ಣ ಮಂತ್ರ ಯಾರು ಹೇಳಬೇಕಾಗಿಲ್ಲ. ನಾವೀಗ ಸತ್ವನ ಮಂತ್ರ ಹೇಳಬೇಕಾಗಿಲ್ಲ. ಸತ್ವನ ಬಗ್ಗೆ ಏನು ಹೇಳೋ ಪ್ರಸಂಗ ಬರ್ತಿರಲಿಲ್ಲ. ಇವತ್ತು ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತ ಹೇಳಿ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣಾಯನ ಬಾರದೆ ಕೃಷ್ಣ ಅಂದ್ರೆ ನಮ್ಮ ಕಷ್ಟ ಪರಿಹಾರ ಆಗಬೇಕಾದ್ರೆ ಅದು ಕೃಷ್ಣನೇ ಸತ್ತ ಅಂದ್ರೆ ಕಷ್ಟ ಹೋಗೋದಿಲ್ಲದ ಬಂದು ನಮಗೀಗ ಕೃಷ್ಣನಂದ್ರೆ ಉಪಯೋಗ ಆಗುತ್ತೆ ಅಂದ್ರೆ ಕೃಷ್ಣ ಇರಬೇಕು ಅಂತ ಆಯ್ತಲ್ಲ. ಈಗ ಇದೆಲ್ಲ ಯೋಚನೆ ಮಾಡದೆ ಹೋದ್ರೆ ಅದು ಭಗವದ್ಗೀತೆ ಆಗೋದಿಲ್ಲ. ಯಾವ ಕೃಷ್ಣ ತನ್ನ ಅನಾಸಿ ಅಂತ ಕರ್ಕೊಂಡಿದ್ದಾನೆ ಅವನಿಗೆ ನಾಶವನ್ನು ಕಲ್ಪನೆ ಮಾಡೋದನ್ನು ಮಾಡಬಾರದು. ಕೃಷ್ಣ ಮೋಹನವನ್ನು ಮಾಡದ ಅಂತ, ಅಸುರ ಮೋಹನವನ್ನು ಮಾಡದ. ನಮ್ಮನ್ನ ಬುದ್ಧಿವಂತರು ಈಗೆಲ್ಲ ನೀವೇನೋ ಹೇಳ್ತೀರಿ. ಭಗವದ್ಗೀತೆಯಲ್ಲಿ ಬಂದಿದೆಯಾ ಅದು? ಕೃಷ್ಣ ಅಸುರ ಮೋಹನವನ್ನು ಮಾಡದ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಬಂದಿದೆಯಾ ಅಂತ ಕೇಳಿದ್ರೆ ಭಗವಂತ ತಾನೇ ಹೇಳ್ತಾನೆ. ಅರ್ಜುನ ನನ್ನನ್ನ ಏನಂತ ತಿಳ್ಕೊತಾರ ಗೊತ್ತಾ? ಮಾನುಷೀಂ ತನು ಮಾಸ್ತ್ರಿತಂ ಮನ್ಯಂತೆ ದುರಾತ್ಮಾನಃ ಕೃಷ್ಣ ಹೇಳ್ತಾನೆ. ನನ್ನನ್ನ ಉಳಿದವರಂತೆ ಮನುಷ್ಯ ದೇಹದವರು ತತ್ತುಳ್ಕೊಂಡ್ಬಿಡ್ತಾರೆ ಜನ. ಅವರು ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ ವಿಚೇತಸಃ ಅವರ ಜೀವನ ವ್ಯರ್ಥ ಅಂತ ಭಗವಂತ ಹೇಳಿಬಿಡ್ತಾರೆ. ಅಂದ್ರೆ ಇಷ್ಟೊತ್ತು ಹೇಳಿದ್ದರೆ ಭಗವಂತ ತಾನೇ ಹೇಳ್ತಾ ಇದ್ದಾನೆ, ನಾನು ಮನುಷ್ಯ ದೇಹದವನಲ್ಲ, ನನಗಂತ ದೇಹವಿಲ್ಲೇ ಇಲ್ಲ ಅಂತ ಭಗವಂತ ಹೇಳಿದ್ದಾರೆ. ಈ ಕಥೆ ನಮಗೆ ಅರ್ಥವಾದರೆ ಕೃಷ್ಣ ಯಾರು ಅಂತ ಗೊತ್ತಾಗುತ್ತೆ. ಇಂಥ ಕೃಷ್ಣ ಹೇಳಿದ ಭಗವದ್ಗೀತೆ ಕೇಳಿದ್ರೆ ನಮಗಾಗ ಆಸಕ್ತಿ ಬರುತ್ತೆ. ಯಾವನು ಸ್ವತಃ ನಮ್ಮಂತೆ ಇದ್ದಾನೋ ನಮ್ಮಂತೆ ಸಾಯ್ತಾನೋ ಅವನ ಗೀತೆ ನಾವ್ಯಾಕೆ ಕೇಳಬೇಕಾಗಿತ್ತು? ಕೃಷ್ಣ ದೇಹ ಬಿಡದವನು, ಸರ್ವತಂತ್ರ ಸ್ವತಂತ್ರನಾದವನು. ಕೃಷ್ಣನಿಗೆ ಅನಿತ್ಯತ್ವ ಇಲ್ಲ, ದೇಹ ಹಾನಿ ಇಲ್ಲ. ಮೊದಲೇ ಹೇಳಿದ್ದೇನೆ, ನರಸಿಂಹಾದಿ ಯಾವ ದೇಹಗಳು ಕೂಡ ಭಗವಂತ ಬಿಟ್ಟಿಲ್ಲ, ಯಾವ ದೇಹವನ್ನು ಬಿಡೋದೋ ಇಲ್ಲ. ಅದಾತನ ಹಿರಿಮೆ ದುಃಖ ಪ್ರಾಪ್ತಿ. ಕೃಷ್ಣನಿಗೆ ದುಃಖ ಆಗಿದೆಯೋ? ಎಂದೆಂದು ಕೃಷ್ಣನಿಗೆ ದುಃಖ ಆಗೇ ಇಲ್ಲ. ಕೃಷ್ಣನಿಗೆ ಎಂದೂ ದುಃಖ ಆಗಿಲ್ಲ, ರಾಮನಿಗೆ ಎಂದೂ ದುಃಖ ಆಗಿಲ್ಲ. ಉತ್ತರ ಇದು ಒಂದು ಮೊನ್ನೆ ರಾಮಾಯಣ ರಾಮನವಮಿ ಆಗೋಗ್ಬಿಟ್ಟಿದೆ ಈಗಾಗಲೇ. ತುಂಬ ಜನ ರಾಮಾಯಣ ಕೆಡ್ತ ಕಣ್ಣೀರು ಹೊಸ್ಕೊತಾ ಇರ್ತಾರೆ ಪಾಪ. ರಾಮ ಹಾಸೀತೆ ಹೋಗ್ತಿದ್ರು ಕೇಳೋರೆಲ್ಲ ಕಣ್ಣೀರು ಹೊಸ್ಕೊತಾ ಇರ್ತಾರೆ ಪಾಪ. ಎಷ್ಟು ದಂಡ್ರ ಯೋಚನೆ ಮಾಡ್ಬೇಕಾದ್ರೆ ರಾಮ ಹೆಂಡತಿನ ಕಳ್ಕೊಂಡು ದುಃಖ ಪಡೋ ವ್ಯಕ್ತಿಯಾಗಿದ್ರೆ ಅವನ ಕಥೆ ಕೇಳಿ ನಾವೇನು ಸಾಧನೆ ಮಾಡ್ತಿದ್ವಿ ಮಧ್ಯ ಪಾಪ? ರಾಮನ ಬಗ್ಗೆ ಆಗಾಗ್ಗೆ ನಾವು ಸಮಾಧಾನ ಕೇಳಬೇಕಷ್ಟೆ, ರಾಮ ನಿನಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅನ್ಬೇಕೆ ಹೊರತು ನಮಗೆ ಒಳ್ಳೇದು ಮಾಡೋದು ಕೇಳಕ್ ಹೋಗ್ಬಾರ್ದು. ಪಾಪ ಹೆಂಡತಿನ ಕಳ್ಕೊಂಡು ಅವನು ದುಃಖ ಪಟ್ಟವನು, ಪಾಪ ನಿಂದೇ ನಿನಗಾಗಿದೆ, ಮಧ್ಯೆ ನಾವು ಡಿಸ್ಟರ್ಬ್ ಮಾಡೋದು ನಿನ್ನ ಬೇಡ ಅಂತ ಹೇಳಿಬಿಟ್ಟು ರಾಮನ ಸ್ತೋತ್ರ ಮಾಡಕ್ಕೆ ಯಾರು ಹೋಗ್ತಾನೆ ಇರಲಿಲ್ಲ. ರಾಮ ಮಾಡಿದ್ದೇನದು ಒಂದು? ರಾಮ ಏನು ಮಾಡಿದ ಅಂತ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ, ಸಬ್ರಹ್ಮ ವಂದ್ಯ ಚರಣು ಜನಮೋಹನಾಯ ಸ್ತ್ರೀ ಸಂಗೀನಾಮಿತಿರತಿಂ ಪ್ರಥಯಂಸ್ಯಚಾರ. ರಾಮದೇವರು ಈ ಹೆಣ್ಣು ಮರಳರು ಅಂತ ಕರೀತಾರೆ, ಅಂದ್ರೆ ಸ್ತ್ರೀ ಸಂಗಿಗಳು ಅಂತ ಇರ್ತಾರೆ. ಅವ್ರು ಎಷ್ಟರ ಮಟ್ಟಿಗೆ ಹೆಂಗಸನ್ನು ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಅಂತ ಕೇಳಿದರೆ ಯಾವುದೋ ಕಾರಣಕ್ಕೆ ಕಾಣದವರು ಸತ್ತೇ ಹೋಗಿಬಿಡ್ತಾರೆ. ಅದನ್ನು ವಿಡಂಬನೆ ಮಾಡಲಿಕ್ಕೆ ರಾಮ ಮಾಡಿದ್ದೆ ಹೊರತು ರಾಮನಿಗೆ ದುಃಖವೇ ಇಲ್ಲ. ಎರಡು ಕಾರಣ ದುಃಖ ಇಲ್ಲ, ಸೀತೆಯನ್ನು ಕಳ್ಕೊಂಡಿಲ್ಲ ದುಃಖ ಇಲ್ಲ, ರಾಮನಿಗೆ ದುಃಖ ಇಲ್ಲ ದುಃಖ ಇಲ್ಲ, ಸೀತೆಯನ್ನು ಕಳ್ಕೊಂಡಿಲ್ಲ ದುಃಖ ಯಾಕೆ ಬರಬೇಕು ರಾಮನಿಗೆ? ಇದನ್ನು ತುಂಬ ಜನ ಕೇಳಿಲ್ಲ, ಕೇಳಬೇಕು. ಅದನ್ನು ಒಂದು ಪುರಾಣದಲ್ಲಿ ಹೇಳ್ತಾರೆ, ಯಾಕಂದ್ರೆ ಬರೆದು ಬರೀತಾರೆ. ರಾಮ ಹಾಗೆ ಬರ್ತಾ ಇದ್ದಂತೆ, ನೋಡಿದ್ರೆ ಕಳ್ತಾ ಇದ್ದಾನೆ ರಾಮ, ಜೋರಾಗಿ ಅಳತಾ ಬರ್ತಾ ಇದ್ದಾರೆ, ಸೀತೆ ಸೀತೆ ಅಂತ ಅಳತಾ ಇದ್ದಂತೆ. ಆಗ ಮೇಲೆ ಪಾರ್ವತಿ ಪರಮೇಶ್ವರ್ ಹೋಗ್ತಾ ಇದ್ರಂತೆ, ಪಾರ್ವತಿ ಪರಮೇಶ್ವರ್ ಹೋಗ್ತಾ ಇದ್ರಂತೆ. ಆಗ ಪಾರ್ವತಿ ನೋಡಿಲ್ಲಂತೆ, ಶಿವನ್ ಕೇಳಿಲ್ಲಂತೆ. ನೋಡು ಶಿವ, ರಾಮ ತುಂಬ ಅಳತಾ ಇದ್ದಾನೆ ಪಾಪ, ಸೀತೆ ಸೀತೆ ಅಳತಾ ಇದ್ದಾನೆ, ನಂಗೆ ತುಂಬ ದುಃಖ ಆಗ್ತಾ ಇದೆ, ಸಮಾಧಾನ ಮಾಡಬೇಕಲ್ಲ ಅಂದ್ರಂತೆ. ಆಗ ಶಿವ ಹೇಳಿದ್ರೆ ಪಾರ್ವತಿ, ರಾಮನಿಗೇನೂ ಆಗಿಲ್ಲ, ಸುಳ್ಳು ನಾಟಕ ಮಾಡ್ತಾ ಇದ್ದಾನೆ ರಾಮ, ನಮ್ಮ ಪಾಡಿನ ಹೋಗೋಣ ಬಾ ಅಂತ ಕರೆದ್ರಂತೆ. ಇಲ್ಲ ಇಲ್ಲ, ಆತನ ನೋಡಿದ್ರೆ ಬಹಳ ದುಃಖ ಪಡ್ತಾ ಇದ್ದಾನೆ, ಸಮಾಧಾನ ಮಾಡ್ಬೇಕು ಅನಿಸ್ತಾ ಇದೆ ಅಂತ ಹೇಳಿದ. ಇಲ್ಲ ಏನೂ ಆಗಿಲ್ಲ ರಾಮನಿಗೆ ಅಂತ ಹೇಳಿದಾಗ, ಇಲ್ಲ ಏನೋ ಆಗಿದೆ ಅಂತಂದ್ರಂತೆ. ಆಗ ಶಿವ ಹೇಳಿದ್ರಂತೆ, ಪಾರ್ವತಿ ಏನ್ ಮಾಡ್ತೀನಿ ನೀನೀಗ, ಪರಿಹಾರ ಕೊಡೋದ್ರೆ ಕೊಡು ಅಂತ ಹೇಳಿದ್ದಂತೆ. ತಕ್ಷಣ ಪಾರ್ವತಿ ಏನ್ ಮಾಡಿಲ್ಲಂತೆ, ಸೀತೆ ವೇಷ ಹಾಕೊಂಡು ಬಂದಂತೆ ಅಲ್ಲಿ. ಪಾಪ ಸೀತೆ ವೇಷ ಹಾಕೊಂಡು ಅಲ್ಲಿ ಬಂದಂತೆ. ಯಾಕೆ ರಾಮನ ಸಮಾಧ ಆಗಲಿ ಅಂತ ಹೇಳ್ಬಿಟ್ಟು ರಾಮ ನೋಡಿದನಂತೆ, ಏ ಪಾರ್ವತಿ ಇಲ್ಲಾಗಿ ಬಂದೆ ಅಂತ ಕೇಳಿದ ತಕ್ಷಣ ಗೊತ್ತಾಯ್ತಲ್ಲ ರಾಮನ ಕಥೆ ಈಗ ಅಂತ ಹೇಳಿದ್ರು. ಅಂದ್ರೆ ರಾಮನಿಗೆ ಏನಾರು ತಿದ್ದಿದ್ರೆ ಸೀತೆ ವೇಷದಲ್ಲಿ ಪಾರ್ವತಿ ಬಂದು ತಕ್ಷಣ ಗುರುತಿಸ್ಬಿಡ್ತು, ಇಲ್ಲಾದಕ್ಕೆ ಬಂದು ನಾಟಕ ಮಾಡೋದಕ್ಕೆ ಬಂದೆ ಸ್ಟೇಜ್ ಎಂಟರ್ ಆದಾಗ ಬಿಡುತ್ತೆ, ಯಾರೋ ಒಬ್ರು ಸೀರಿಯಸ್ ನಾಟಕಗಳು ಎಂಟರ್ ಆಗಿ ಬರೋದಾಗೆಲ್ಲ ಕೂಡ ಇನ್ನು ಹೋಗು ನಾಟಕ ಮಾಡ್ತಾ ಇದ್ದೇನೆ ಅಂತ ಹೇಳಿಬಿಟ್ಟಂತೆ. ಇಷ್ಟು ಕತೆ ಜನಜನಿತವಾಗಿರ್ತಕ್ಕಂಥ ಕಥೆ ಇದು. ತುಂಬಾ ಜನ ರಾಮಾಯಣವನ್ನ ಓದಿಲ್ಲ, ಓದೋ ಕಾಲದಲ್ಲಿ ನಾವು ಇಲ್ಲೇ ಇಲ್ಲ, ಕೇಳೋ ಕಾಲ ಇಲ್ಲ ಟಿವಿ ನೋಡೋ ಕಾಲ ಅಷ್ಟೇ ನಮ್ದು ಇರೋದು ಎರಡೇ ಕಾಲಗಳು. ಇಲ್ಲಿ ಟಿವಿಯಲ್ಲಿ ಸಾಮಾನ್ಯ ತಪ್ಪು ತೋರಿಸ್ತಾರೆ, ಇನ್ನು ಕೇಳಬೇಕಾದ್ರೆ ಕೆಟ್ಟ ಕೆಟ್ಟ ಪುಸ್ತಕ ಓದಿರೋ ತಪ್ಪಾಗೇ ಇರುತ್ತೆ. ಅದರೊಳಗೆ ನಿಜವಾಗ್ಲೂ ರಾಮಾಯಣ ಓದಬೇಕು ಅಂತಂದ್ರೆ ವಾಲ್ಮೀಕಿ ರಾಮಾಯಣ ಓದಿ, ಮಹಾಭಾರತದಲ್ಲಿ ರಾಮಾಯಣ ಬರುತ್ತೆ ವನಪುರದಲ್ಲಿ ಅದನ್ನು ಓದಿ, ಆಚಾರ್ಯರ ತತ್ವ ನಿರ್ಣಯವನ್ನು ಓದಿ, ಆಗ ಭಾಗವತ ಪುರಾಣ ಓದಿ, ಪದ್ಮಪುರಾಣ ಓದಿ, ಅಲ್ಲಿ ನಿಜವಾದ ರಾಮಾಯಣ ಉಂಟು. ಅಲ್ಲಿ ಹೇಳ್ತಾರೆ ರಾಮ ಮಾಡಿದ್ದು ಅಸುರಮೋಹನಕ್ಕೆ ಮಾಡಿದ ವ್ಯವಸ್ಥೆನೆ ಹೊರತು ರಾವಣ ಏನು ಕೇಳಿದ್ದ, ನರವಾನರರ ಹೊರತು ಬೇರೆ ಯಾರಿಂದನೂ ಸಾವಬೇಡ ಅಂತ ಕೇಳಿದ್ನಲ್ಲ, ಅದಕ್ಕೆ ರಾಮ ತನ್ನ ನರ ಅಂತ ತಪ್ಪು ತಿಳ್ಕೊಳ್ಳಿ ಅಂತ ಹಾಗೆ ಮಾಡಿದ ವ್ಯವಸ್ಥೆನೆ ಹೊರತು ರಾಮನಿಗೆ ಅಂಥದ್ದೇನೂ ಇಲ್ಲ. ಅದಕ್ಕೆ ದುಃಖ ಪ್ರಾಪ್ತಿ ಭಗವಂತನಿಗಿಲ್ಲ, ಅನಿತ್ಯತ್ವ ಇಲ್ಲ, ಆಮೇಲೆ ದೇಹಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಅಪೂರ್ಣತ ಪರವಾಗಿ ಅಪೂರ್ಣತ ಉಂಟೋ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಗ ಭಗವಂತ ಪೂರ್ಣನಾಗಿದ್ದಾನೆ, ಅದಕ್ಕೆ ಹೇಳ್ತಾರೆ ನಾಶ ನಾಲ್ಕು ವಿಧ ಅಂತ. ನಾಲ್ಕು ವಿಧ ನಾಶದಲ್ಲಿ ಭಗವಂತನಿಗೆ ಒಂದು ವಿಧವಾದ ನಾಶನೂ ಇಲ್ಲ, ಅದಕ್ಕೆ ನಿಜವಾದ ಅನಾಶಿ ಅಂದ್ರೆ ಭಗವಂತನೇ ಅಂತ ಕರೆ. ನಮಗೆ ಅನಿತ್ಯತ್ವ ಇದೆ, ಜಡಕ್ಕಿದ್ದೇ ಇದೆ, ನಮಗೆ ದೇಹ ಹಾನಿ ಇದೆ, ಸ್ವರೂಪ ದೇಹ ನಾಶ ಇಲ್ಲ, ಈ ದೇಹಕ್ಕಂತೂ ನಾಶ ಇದ್ದೇ ಇದೆ, ಅಪೂರ್ಣತ ನಮಗಿದ್ದೇ ಇದೆ. ಮತ್ತೆ ಆಚಾರ್ಯ ಹೇಳ್ತಾರೆ ಎಲ್ಲ ಜಡಗಳಿಗೂ ಅನಿತ್ಯತ್ವ ಇದೆ, ಮೂಲ ಜಡ ಪ್ರಕೃತಿಯನ್ನು ಬಿಟ್ಟು ಎಲ್ಲ ಜಡಕ್ಕೂ ಅನಿತ್ಯತ್ವ ಇದೆ, ಎಲ್ಲ ಜೀವರಿಗೂ ದೇಹ ಹಾನಿ ಇದೆ, ಬ್ರಹ್ಮದೇವರಿಗೆ ದೇಹ ಹಾನಿ ಇದೆ. ಗಮನಿಸ್ಬೇಕು ನಾವೀಗ, ಬ್ರಹ್ಮದೇವರಿಗೆ ದೇಹ ಹಾನಿ ಇದೆ, ದೇಹ ಬಿಟ್ಟೇ ಮೋಕ್ಷಕ್ಕೆ ಹೋಗ್ಬೇಕು. ಆದರೆ ಮಹಾಲಕ್ಷ್ಮಿಗೆ ದೇಹ ಹಾನಿನೂ ಇಲ್ಲ, ಅನಿತ್ಯತ್ವನೂ ಇಲ್ಲ, ಆದರೆ ಅಪೂರ್ಣತ ಅವರಿಗಿದೆ, ದುಃಖ ಪ್ರಾಪ್ತಿನೂ ಅವರಿಗಿಲ್ಲ, ದುಃಖ ಪ್ರಾಪ್ತಿನೂ ಇಲ್ಲ, ಅಪೂರ್ಣತ ಅವರಿಗಿದೆ. ಎಂಥ ಅಪೂರ್ಣತ, ಭಗವಂತ ಪರಿಪೂರ್ಣ, ಇವರು ಅಷ್ಟು ಪರಿಪೂರ್ಣರಲ್ಲ, ಆದ್ದರಿಂದ ಅಪೂರ್ಣತ ಮಹಾಲಕ್ಷ್ಮಿಗೂ ಉಂಟು. ಅಂದರೆ ಜಡಕ್ಕೆ ಅನಿತ್ಯತ್ವ ಇದೆ, ಜೀವನಿಗೆ ಅನಿತ್ಯತ್ವ ಇದೆ, ದೇಹ ಹಾನಿ ಇದೆ, ದುಃಖ ಪ್ರಾಪ್ತಿ ಇದೆ, ಮಹಾಲಕ್ಷ್ಮಿಗೆ ಅಪೂರ್ಣತ ಇದೆ, ಭಗವಂತನಿಗೆ ಯಾವುದೂ ಇಲ್ಲ, ಅದಕ್ಕೆ 100% ಪೂರ್ಣ ಮತ್ತು ಅನಾಶಿ ಅಂದರೆ ಭಗವಂತ ಒಬ್ಬನೇನೆ. ಅಂದರೆ ನಾಶ ಇಲ್ಲದ ಪದ ವ್ಯಕ್ತಿ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ವಿಶ್ಲೇಷಣೆ ಬೇಕು. ಇಂಥ ವಿಶ್ಲೇಷಣೆಯನ್ನು ಶ್ರೀಮದ್ ಆಚಾರ್ಯರು ಬಹಳ ವಿಸ್ತಾರವಾಗಿ ಮಾಡ್ತಾರೆ. ಅವರು ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಭಗವಂತನ ಚಿತ್ರವನ್ನು ಅನೇಕ ವಿಧವಾದ ವೇದಾದಿಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ಮಾಡಿಕೊಡ್ತಾರೆ. ಅಂಥ ಭಗವಂತನಿಂದ ರಕ್ಷಿತರಾದ ನಮಗೆ ಸಾವಿಲ್ಲ ಅಂತ ಮುಂದಿನ ಪ್ರಶ್ನೆ. ಅಂಥ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನಾದ್ರಿಂದ ನಮಗೆ ಸಾವಿಲ್ಲ, ಅವನ ಪ್ರತಿಬಿಂಬವಾಗಿ ನಾವಿದ್ದೇವೆ ಅಂತ ಪದ ಬಂತು. ನಾವು ಪ್ರತಿಬಿಂಬವಾಗಿ ಇದ್ದೇವೆ. ಉಪನಿಷತ್ತುಗಳು ಹೇಳ್ತಾರೆ ರೂಪಂ ರೂಪಂ ಪ್ರತಿ ರೂಪೋ ಬಹುವ ಅಂತ ಉಪನಿಷತ್ತಿನ ಮಾತು. ಭಗವಂತ ಬಿಂಬ, ನಾವೆಲ್ಲ ಪ್ರತಿಬಿಂಬರು ಅಂತ ಹೇಳಿ ಅಲ್ಲಿ ಅನೇಕ ವಿಚಾರ ಬರುತ್ತೆ, ಅದು ಮುಂದೆ ನೋಡೋಣ. ಇಷ್ಟಿರಬೇಕಾದ್ರೆ ಅರ್ಜುನ, ಭಗವಂತ ನಾವು ಒಬ್ಬ ಲಕ್ಷಾಧೀಶ ಇರ್ತಾನೆ, ಇನ್ನೊಬ್ಬನು 200,000 ಬರ್ತಾನೆ, ಅದು ನಮಸ್ಕಾರ ಸಾರ್ ಅಂತಾನೆ. ಯಾಕೆ ಎಲ್ಲ ಈಕ್ವಲ್ಲೇ, ಸ್ವಲ್ಪ ದುಡ್ಡು ಜಾಸ್ತಿ ಇದೆಯಲ್ಲ, ಸ್ವಲ್ಪ ಶ್ರೀಮಂತಿಗೆ ಜಾಸ್ತಿ ಆಗಿಬಿಡ್ತಾನೆ. ದೊಡ್ಡ ಆಫೀಸರು ಎಲ್ಲರೂ ಏ ಮಾತಾಡ್ತಿರ್ತಾರೆ, ಇನ್ನೊಬ್ಬರು ನಮಸ್ಕಾರ ಸರ್ ಅಂತಾನೆ ಅವನಿಗೆ. ಇವನು ದೊಡ್ಡ ಅಧಿಕಾರಿ, ಅವನು ದೊಡ್ಡ ಅಧಿಕಾರಿ ಬಂದ ತಕ್ಷಣ ನಮಸ್ಕಾರ ಮಾಡಿಬಿಡ್ತಾನೆ. ಅವನು ಕುಳ್ಳ ಇರಬಹುದು, ಬೇಕಾದ್ರೆ ಎತ್ತರ ಇರಬಹುದು, ಅಧಿಕಾರ ಜಾಸ್ತಿ ಅಲ್ಲ, ನಮಸ್ಕಾರ ಅಂದ್ಬಿಡ್ತಾನೆ. ಅದು ಭಗವಂತ ಎಷ್ಟು ಗೊತ್ತಾ, ನಮಗಿರೋದು 4-6 ಗುಣ ಸ್ವಲ್ಪ ಸ್ವಲ್ಪ, ಅವು ಕೂಡ ಇರೋದು 4-6 ಗುಣ ಸ್ವಲ್ಪ ಸ್ವಲ್ಪ. ಭಗವಂತನ ಗುಣಗಳು ಎಷ್ಟು ಗೊತ್ತಾ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಭಗವಂತ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಸರ್ವತ್ರ ವ್ಯಾಪ್ತ. ನಾವು ಅಣು, ನಾವು ನಾವು ಅಣು, ಅವನು ಸರ್ವತ್ರ ವ್ಯಾಪ್ತ. ನಾವು ಅಲ್ಪ ಗುಣರು, ಅವನು ಅನಂತ ಗುಣ. ನಾವು ಅಲ್ಪಶಕ್ತರು, ಅವನು ಸರ್ವಶಕ್ತ. ಅಂಥ ಭಗವಂತನನ್ನ ನಾವು ಸರ್ವಾತ್ಮನ ಪೂಜೆ ಮಾಡಬೇಕು, ಸರ್ವಾತ್ಮನ ಆರಾಧನೆ ಮಾಡಬೇಕು, ಬೇರೆ ದಾರಿ ಇಲ್ಲ ಅಂತ ಶಾಸ್ತ್ರ ಹೇಳಿ. ನಮಗಿಂತ ಸ್ವಲ್ಪ ದೊಡ್ಡವ್ರನ್ನ ಆರಾಧನೆ ಮಾಡ್ತೇವೆ ನಾವು, ಭಗವಂತನಷ್ಟು ದೊಡ್ಡವರು ಯಾರೂ ಇಲ್ಲ, ಅವನು ಪೂಜೆ ಯಾತಕ್ಕೆ ಮಾಡಬೇಕು ಅಂತ ಕೇಳ್ತೀರಲ್ಲ, ಎಷ್ಟು ತಪ್ಪಾಗುತ್ತೆ, ಅವನ ಆರಾಧನೆ ಮಾಡಲೇಬೇಕು ಅಂತ ಹೇಳಿ. ಇದು ದೊಡ್ಡ ಘಟ್ಟ ಇದು, ನಮ್ಮ ಜನಾಗುತ್ತೆ ಓ ಅರ್ಥ ಆಯಿತು ಅಂತ ಗೊತ್ತಾಯ್ತಲ್ಲಿ, ದೇವ್ರ ಪೂಜೆ ಮಾಡಬೇಕು ಹೌದು ತಾನೆ ಅಂತ ಹೇಳಿದ್ದು, ಪ್ರತಿಮೆ ತಂದಿದ್ದು, ಕಂಚುಗಾರನ ಬಿಡಾರದಂತದಿ ಕಂಚು ಹಿತ್ತಾಳೆ ಪ್ರತಿಮೆ ನೆರಹಿ, ದೊಡ್ಡ ಮಂಟಪ ಹಾಕಿದ್ದು, ದೇವರು ಕೂಡಿಸಿದ್ದು, ಮಂಗಳಾರತಿ ಎತ್ತಿದ್ದು ಎತ್ತಿದ್ದೇನೆ, ದೇವ್ರ ಪೂಜೆ ಮಾಡ್ತೇವೆ ನೋಡಿದ್ರಾ. ಇದು ನಮ್ಮ ಕಲ್ಪನೆ, ಪೂಜಾ ಕಾನ್ಸೆಪ್ಟ್ ಇಷ್ಟಕ್ಕೆ ನಿಂತೋಯ್ತು ಇವತ್ತಿನ ದಿವಸ. ತುಂಬ ಜನ ದೇವ್ರ ಪೂಜೆ ಮಾಡ್ತಾರೆ, ಹ್ಞೂ ಪೂಜೆ ಮಾಡ್ತೇವೆ ಅಂತ ಹೇಳಿಬಿಡ್ತಾರೆ. ಅದು ಮಂಟಪ ತೋರಿಸೋದು, ಮಂಗಳಾರತಿಗಳು ತೋರಿಸಿದ್ದು, 108 ಮಂಗಳಾರತಿಗಳು, ಅದು ಬೆಳ್ಳಿವೆ ಆಗಬೇಕು, ಬಂಗಾರದ್ದೇ ಆಗಬೇಕು, ನೋಡಿದ್ರೆ ದೇವ್ರು ಹೇಗೆ ಹೊಡಿತಾ ಇದ್ದಾನೆ. ಆಚಾರ್ಯ ಹೇಳ್ತಾರೆ ಇದು ಪೂಜೆಯಲ್ಲ ಅಂತ ಹೇಳಿ, ಇದು ಪೂಜೆಯಲ್ಲ. ಇಲ್ಲಿ ತಿದ್ದುಕೊಳ್ಳೋದು ಭಗವದ್ಗೀತೆ ನಮಗೆ ಬೇಕಿದೆ ಇವತ್ತಿಂದು. ನಿಜವಾದ ಪೂಜೆ ಅಂದರೆ ಏನು, ಇದು ಪೂಜೆಯ ಒಂದು ಸಣ್ಣ ಭಾಗ ಅಷ್ಟೇನೆ. ಎಷ್ಟು ದೊಡ್ಡ ಮಂಟಪ ಬೇಕಾದರೂ ಇರಲಿ, ಎಷ್ಟು ದೊಡ್ಡ ವಿಗ್ರಹ ಬೇಕಾದರೂ ಇರಲಿ, ಎಷ್ಟು ದೀಪ ಬೇಕಾದರೂ ಹಚ್ಚಿ, ಎಷ್ಟು ಬೇಕಾದ್ರೂ ಮಂಗಳಾರತಿ ಮಾಡಿ, ಎಷ್ಟು ಬೇಕಾದ್ರೂ ನೈವೇದ್ಯ ಮಾಡಿ, ಇದು ಪೂಜೆನೇ. ಅದು ಚಿಕ್ಕ ಭಾಗ ಅಷ್ಟೇ ಪೂಜೆಯಲ್ಲಿ. ನಿಜವಾದ ಪೂಜೆ ಯಾವುದು ಗೊತ್ತೇನು? ಹೇಳ್ತಾರೆ, ಆ ಭಗವಂತ ನಮಗೇನು ಮಾಡಬೇಕು ಅಂತ ಹೇಳಿದ್ದಾನೆ, ಅದನ್ನು ಮಾಡಿ ಒಪ್ಪಿಸ್ತೇವಲ್ಲ, ಅದು ನಿಜವಾದ ಪೂಜೆ ಅಂತ ಹೇಳಿದ್ದಾರೆ. ನಮಗಿದು ಗೊತ್ತಾದರೆ ಪೂಜೆಯ ಕಾನ್ಸೆಪ್ಟ್ ಇದು. ಪೂಜೆಯ ಕಾನ್ಸೆಪ್ಟ್ ಅಂತ ಯಾರೋ ಇರ್ತಾರೆ, ಅಧಿಕಾರ ಪೂಜೆ ಮಾಡು ಅಂತ ಕೇಳಿದ್ರೆ ಹೋಯ್ತಾರೆ ಪಂಚಾಮೃತ ಹಾಕಿಬಿಟ್ರು, ಅವ್ರಮೇಲೆ ಆಗ್ಬೇಕು ಈ ಮತ್ತೆ ದೊಡ್ಡ ಅಧಿಕಾರಿ ಪೂಜೆ ಮಾಡ್ಬೇಕಯ್ಯ, ಅಧಿಕಾರ ಯಾರೋ ಹೇಳಿಬಿಟ್ರು, ಒಂದು ಕೊಡ ಒಯ್ದು ಹಾಳು ಹಾಕಿಬಿಟ್ಟ, ಡಿಸ್ಮಿಸ್ ಬರೋದಿವಸ ಪಾಪರು ಮೊಲಕ್ಕೆ ಹೋಗೋದಲ್ಲ, ಡಿಸ್ಮಿಸ್ ಮಾಡಿ ಹಾಕಿಬಿಡ್ತಾರೆ, ಅವ್ರು ಕೋರ್ಟು ಸೂಟ್ ಹಾಳು ಮಾಡಿದ ಅಂತ ಹೇಳಿದ್ರು. ಆರಾಧನೆ ಮಾಡೋದಂದ್ರೆ ಏನೀಗ, ಏನು ಕೆಲಸ ಕೊಟ್ಟಿದ್ದಾನೆ ಮಾಡಿ ಸರ್ ಆಯ್ತು ಅಂತ ಹೇಳಿಬಿಟ್ರೆ ಗುಡ್ ಅಂತ ಹೇಳಿದ್ದಾರೆ. ಇದು ನಿಜವಾದ ಪೂಜೆ. ಭಗವಂತ ನಮಗೇನು ಹೇಳಿರ್ತಾನೋ ಅದನ್ನು ಮಾಡೋದು ಪಾರ್ಟ್ ಎ, ಅದು ಸಬ್ಮಿಟ್ ಮಾಡೋದು ಪಾರ್ಟ್ ಬಿ, ಪ್ರತಿಫಲ ಕೇಳೋದಿಲ್ಲವಲ್ಲ ಪಾರ್ಟ್ ತ್ರೀ ಸಿ, ಈ ಮೂರು ಸೇರಿದಾಗ ಪೂಜೆ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ಮೂರಲ್ಲಿ ಒಂದು ಇಲ್ಲದೆ ಪೂಜೆ ಮಾಡಿದರೆ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಪುರಂದರದಾಸರ ಮಾತಿ. ಅದು ಹೊಟ್ಟೆಪಾಡಿನ ಪೂಜೆ ಹೊರತು ನಿಜವಾದ ಪೂಜೆ ಅಲ್ಲ. ಅದು ನಿಜವಾದ ಪೂಜೆ ಶಬ್ದಕ್ಕೆ ಅರ್ಥ ಇದೇನೆ, ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನಿಂದ ನಾವು ಬದುಕಿದ್ದೇವೆ, ಅವನೇನು ಹೇಳ್ತಾನೆ ಅದನ್ನು ಮಾಡಬೇಕು, ಅವನಿಗೆ ಅರ್ಪಿಸಬೇಕಷ್ಟೇ. ಎಷ್ಟು ಸರಳವಾದ ಮಾತಿದು. ಟ್ರಾಫಿಕ್ ಪೊಲೀಸ್ ನಿಂತಿರ್ತಾನೆ, ಹೀಗಂದ್ರೆ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಒದ್ದು ಬಿಡ್ತಾನೆ, ಮೊದಲು ಹೋಗು ನಿಲ್ಲು ಅಂದ್ರೆ ನಿಲ್ಲು ಅಷ್ಟೇನೆ, ಹೋಗುಂದ್ರೆ ಹೋಗು ಅಷ್ಟೇ ಹೊರತು ಮಾತಾಡೋದಿಲ್ಲ. ಅವ್ನು ಮಾತು ಒಬೆ ಮಾಡಿ ಗುಡ್ ಅಂತ ಹೇಳ್ತಾರೆ, ಅದು ಬಿಟ್ಬಿಟ್ರೆ ಪೂಜೆ ಕೈ ಮುಕ್ಕೊಂಡು ಇಟ್ಕೊಂಡ್ಬಿಟ್ರೆ ಅವನ ಮುಂದೆ ಡಿಸ್ಟರ್ಬ್ ಮಾಡಿದಾಗತ್ತೆ, ಏನು ಪ್ರಯೋಜನ ಇಲ್ಲ. ಇವತ್ತು ಪೂಜೆ ಶಬ್ದಕ್ಕೆ ಅರ್ಥನೇ ತಿಳ್ಕೊಂಡಿಲ್ಲ ನಾವೀಗ. ಯಾರು ನಮಗೆ ಪ್ರಿಯರು, ಯಾರು ನಮಗೆ ಪೂಜ್ಯರು, ಅವರು ಹೇಳಿದ ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಂಡು ಅವರಿಗೆ ಒಪ್ಪಿಸಿ ಪ್ರತಿಫಲವನ್ನು ಕೇಳದೆ ಕೃಷ್ಣ ಅರ್ಪಣ ಅಂದರೆ ಅದು ನಿಜವಾದ ಪೂಜೆ. ಇದು ಅದನ್ನು ಮಾಡಬೇಕು ಅರ್ಜುನ ನೀನೀಗ ಅಂತ ಹೇಳ್ತಾನೆ. ಕೃಷ್ಣ ಅರ್ಜುನಿಗೆ ಕೃಷ್ಣ ಪೂಜೆ ಮಾಡು ಅಂತ ಹೇಳಿದ ತಕ್ಷಣ ಕೃಷ್ಣ ಹೋಗೋಣ ಬಾ ಅಂತ ಮಡ್ಬು ಕರ್ಕೊಂಡು ಏನು ಮಾಡಬೇಕಾಗಿತ್ತಾಗ, ಕರ್ಕೊಂಡು ಹೋಗಲಿಲ್ಲ. ಪೂಜೆ ಮಾಡಿ ಈಗ ಈಗಲೇ ಮಾಡಬೇಕು ನೀನೀಗ. ಏನು ಪೂಜೆ ಅಂದರೆ, ತಸ್ಮಾತ್ ಯುದ್ಧ ಸ್ವಭಾರತ, ಯುದ್ಧ ಮಾಡೋ ಅರ್ಜುನ ಅದನ್ನು ಪೂಜೆ ಆಗುತ್ತೆ ಅಂತ ಹೇಳಿದ. ಯುದ್ಧ ಮಾಡು ಅದು ಪೂಜೆ ಆಗುತ್ತೆ. ಸೈನಿಕರು ಪಾಪ ಅಲ್ಲಿ ಕಾರ್ಗಿಲ್ ಅಲ್ಲಿ ನೋಡಿದ್ದೆಲ್ಲ ನಾವೀಗ, ಅವರು ಯುದ್ಧ ಮಾಡಿ ಸತ್ತು ಬಿಟ್ರು, ಏನಂತ ಕರಿತೇವೆ ನಾವು? ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರು ಅಂತ ಹೇಳಿದ್ರು. ಪೂಜೆ ಮಾಡಿದ್ರೆ ಪ್ರಾಣತ್ಯಾಗ ಅಂತ ಕರೆಯಲಿಲ್ಲ, ಯುದ್ಧ ಪ್ರಾಣ ಬಿಟ್ಟ ಪೂಜೆ, ದೇಶದ ಪೂಜೆ ಅಂತ ಕರೆದ್ರು. ಯಾತಕ್ಕೆ? ಅವನೊಬ್ಬ ಸೈನಿಕ, ದೇಶ ರಕ್ಷಣೆ ಅವನ ಕೆಲಸ. ಇಲ್ಲ, ದೇಶ ರಕ್ಷಣೆ ಮಾಡಬೇಕು ಅಂದ್ರೆ ಮಾಡಿ ಸಾಯ್ಬೇಕಷ್ಟೆ. ಅದನ್ನು ಮಾಡಿದ ದೇಶಕ್ಕೆ ದೊಡ್ಡ ಪೂಜೆ ಸಲ್ಲಿಸಿದಾಗಾಯ್ತು. ದೇಶದ ಪೂಜೆ ಹೇಗೋ ದೇವರ ಪೂಜೆ ಹಾಗಾಗಬೇಕು. ಈಗ ಯುದ್ಧ ಮಾಡೋ ಪ್ರಸಂಗ ಬಂದಿದೆ ಅರ್ಜುನ, ನಿನಗೆ ಯುದ್ಧವನ್ನು ಮಾಡು ಅದು ಪೂಜೆ ಆಗುತ್ತೆ, ಇದೋರು ಪೂಜೆ ಆಗೋದಿಲ್ಲ. ತಸ್ಮಾತ್ ಯುದ್ಧಸ್ವ ಭಾರತ, ಇದು ಭಗವಂತನ ವಿಶಿಷ್ಟವಾದಂತಹ ಸಂದೇಶ. ನೀನು ಈಗ ಯುದ್ಧ ಮಾಡಿದ್ರೆ ಮಾತ್ರ ಪೂಜೆ ಆಗುತ್ತೆ, ಇನ್ನೇನು ಮಾಡಿದ್ರೆ ಪೂಜೆ ಆಗೋದಿಲ್ಲ ಅಂತ ಭಗವಂತ ಹೇಳಿಬಿಡ್ತಾರೆ. ನಮಗಿದು ಬಹಳ ಅಪೂರ್ವವಾದ ಮಾತು. ಅಲ್ಲಿ ಅನೇಕ ಮಾತುಗಳು ಬರುತ್ತೆ, ಮತ್ತೆ ಭಗವಂತ ವಿವರಣೆ ಕೊಡ್ತಾ ಹೋಗ್ತಾರೆ. ನೋಡು, ಯೇನಂ ವೇತ್ತಿ ಹಂತಾರಂ ಎಷ್ಟೇನಂ ಮನ್ಯತೆ ಹತಂ ತಾವುಭೂನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ವಿಚಿತ್ರ ಶ್ಲೋಕ ಇದು ಒಂದು. ಅದು ಸರಳವಾದ ಅರ್ಥ ಇಷ್ಟೇ, ಏನಂ ವೇತ್ತಿ ಹಂತಾರಂ, ಯಾವನು ಒಬ್ಬನನ್ನ ಕೊಲ್ಲುವವನು ಅಂತ ತಿಳ್ಕೊಳ್ತಾನೆಯೋ, ಎಷ್ಟೇನಂ ಮನ್ಯತೆ ಹತಂ, ಯಾವನು ಸತ್ತವನನ್ನ ಅವನು ಸತ್ತವನು ಅಂತ ತಿಳ್ಕೊಂಡು ಬಿಡ್ತಾನೆಯೋ. ಅಂದ್ರೆ ಒಬ್ಬ ಯಾವನೋ ಇದ್ದ, ಯಾವನೋ ಕೊಂದ, ಎ ಎಂಬನ್ ಬಿ ಎಂಬನ್ ಕೊಂದ. ಈಗ ಹೇಳಬೇಕಾಗಿದೆ, ಎ ಕೊಂದ ಬಿ ಸತ್ತ ಅಂತ ತಾನೆ ಹೇಳೋದೀಗ. ಎ ಕೊಂದ ಬಿ ಸತ್ತ ಭಗವಂತ ಹೇಳ್ತಾನೆ. ಎ ಕೊಂದ ಅಂತ ಯಾರು ತಿಳ್ಕೊಳ್ತಾರೋ, ಬಿ ಸತ್ತ ಅಂತ ಯಾರು ತಿಳ್ಕೊಳ್ತಾರೋ, ತಾವು ಹೋ ನ ವಿಜಾನೀತಃ.